हयग्रीवं चिदानन्दविग्रहं सदनुग्रहं दशग्रीवच्छदं शापान्मणिग्रीवविमोचनं स्वनामग्रहणादेवानिलस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् नमः। ब्रह्मचर्य हरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वाजिराजपदद्वन्द्ववारिजाभक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेम तीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ॐ। ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಅನಿಕೇತನತ್ವೇನ ಏಕತ್ವೇನ ಚ ಸಂಚರಣಂ ದುಃಖ ಹೇತು ಕರ್ಮ ಅನಾರಂಭಶ್ಚ ಸರ್ಪಾತ್ ಶಿಕ್ಷಿತಮಿತ್ಯಾಹ. ಇಲ್ಲಿ ಹೇಳ್ತಾರೆ ಏಕ ಚಾರಿ ಅನಿಕೇತ, ಏಕಚಾರಿ ಅನಿಕೇತ ಸ್ಯಾತ್ ಅಪ್ರಮತ್ತೋ ಗುಹಾಶಯ ಅಲಕ್ಷ್ಯಮಾಣ ಆಚಾರೈ ಮುನಿರೇಕೋ ಅಲ್ಪತೋಷಣ. ಇಲ್ಲಿ ಹೇಳ್ತಾ ಇದ್ದಾರೆ ಏನದು ಅಂದರೆ, ಹೇಳ್ತಾರೆ ಏಕಚಾರಿ ಅನಿಕೇತ ಸ್ಯಾತ್. ಹೇಳ್ತಾರೆ ಗುಹಾಯಾಂ ಹೃತ್ಕಮಲ ಮಧ್ಯೆ ಗೂಢಾಯಾಂ ಪರದೇವತಾಯಾಂ ಆಶಯ ಅಂತಃಕರಣಂ ಯಸ್ಯ ಸಹ. ಅಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ ಏನು ಗುಹಾಶಯ ಅಂತ. ಮುನಿಯಾದವ ಹೇಗಿರಬೇಕು? ನಾವು ಗೃಹಸ್ಥರ್ರಿ, ನಾವು ಗೃಹಸ್ಥರಾದವರು ಹೇಗಿರಬೇಕು ಅಂತ ಕೇಳಲಿಕ್ಕೆ ಹೊರಟ್ರೆ ನೀವು ಎಲ್ಲೋ ಕಾಡಲ್ಲಿರುವಂಥ ಮುನಿಗಳು ಹೇಗಿರಬೇಕು ಅಂತ ಉಪದೇಶ ಕೊಡ್ತಾ ಇದ್ದೀರಿ. ಇದು ನಮಗಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಮುನಿ ಅಂತ ಹೇಳಿದರೆ ಕಾಡಲ್ಲಿ ಇರುವವರೇ ಮುನಿಗಳು ಅಂತರ್ಥ ಅಲ್ಲ. ಮನನಶೀಲನಾದವ ಮುನಿ ಏನು ಮನನ? ಭಗವಂತನ ಕುರಿತಾದ ಆಲೋಚನೆ ಸದಾ ಯಾರಿಗಿರುತ್ತೋ, ದೇವರ ಕುರಿತು ಯಾರು ಮನನ ಮಾಡತಾ ಇರ್ತಾರೋ ಅವರನ್ನ ಮುನಿಗಳು ಅಂತಾರೆ. ನಾವು ಈಗ ಹುಟ್ಟಿ ಬಂದಿದ್ದೇವೆ. ಯಾಕೆ ಹುಟ್ಟಿ ಬಂದಿದ್ದೇವೆ? ಲಿಂಗ ದೇಹ ಕಳಕೊಂಡು ಮೋಕ್ಷಕ್ಕೆ ಹೋಗಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಬಂದ್ವಿ. ಲಿಂಗ ದೇಹ ಕಳಕೊಳ್ಳುವ ಸಾಧನೆ ಮಾಡಲಿಕ್ಕೆ ಈ ದೇಹ ಕೊಟ್ಟಿದ್ದು ದೇವರು. ಇಲ್ಲೆಲ್ಲ ತಿರುಗಾಡಿ ಏನೇನೋ ಕೆಲಸಗಳು ಮಾಡಲಿಕ್ಕೆ ದೇವರು ದೇಹ ಕೊಡಲಿಲ್ಲ. ಲಿಂಗ ದೇಹ ಕಳಕೊಳ್ಳುವ ಸಾಧನೆ ಮಾಡಿ ಅಂತ. ಅದು ಯಾವುದು? ಏನು ಇಲ್ಲ, ದೇವರ ಕುರಿತು ಆಲೋಚನೆ ಮಾಡೋದೇ ಲಿಂಗ ದೇಹವನ್ನ ಹಾಳು ಮಾಡುತ್ತೆ. ದೇವರ ಕುರಿತು ನಾವು ಆಲೋಚನೆ ಮಾಡಿದರೆ, ಸದಾ ಆಲೋಚನೆ ಮಾಡಿದರೆ ಲಿಂಗ ದೇಹ ನಾಶ ಆಗುತ್ತೆ. ಹಾಗಾದರೆ ದೇವರ ಕುರಿತು ಸದಾ ಆಲೋಚನೆ ಮಾಡುವುದನ್ನ ಏನಂದ್ರು? ಮನನ ಅಂದ್ರು. ಆ ಮನನ ಹೇಗಿರಬೇಕು? ಇವಾಗೊಂದ್ಸಲ ವರ್ಷಕ್ಕೊಂದ್ಸಲ ಅಲ್ಲ, ಅದು ನಮ್ಮ ಸಹಜ ಸ್ವಭಾವ ಆಗಿರ್ಬೇಕು. ಅಂದ್ರೆ ಹೇಗೆ ನೋಡಿ, ಮನನ ಶೀಲ, ಶೀಲ ಅಂದ ಧರ್ಮ, ನಡೀತಾ ಇರ್ತೀರ, ನಡೆಯೋ ಕಾಲಕ್ಕೆ ನಿಮ್ಮ ಕೈ ಆಚೆ ಈಚೆ ಆಚೆ ಈಚೆ ಆಗ್ತಾ ಇರುತ್ತೆ, ಹೌದು, ಕದಲ್ತಾ ಇರುತ್ತೆ. ಯಾರ ಕೇಳಿದ್ರು, ಯಾಕೆ ಆ ಕೈ ಹಾಕದಲಿಸ್ತೀರ, ಹೀಗೆ ಸ್ಟ್ರೈಟಾಗಿ ಇಟ್ಕೊಂಡು ಬರ್ಬೋದಲ್ಲ? ಇಲ್ಲ, ನನಗೆ ಗೊತ್ತಿಲ್ಲದೇನೆ ಕೈ ಕದಲತ್ತಯ್ಯ. ಯಾಕೆ ಕದಲ್ಬೇಕು? ಆ ಧರ್ಮ ಶರೀರದ್ದು ಅಲ್ಲವೇ, ಶರೀರ ಧರ್ಮ. ಹಾಗೆ ನಮಗೆ ಗೊತ್ತಿಲ್ಲದೇನೆ ದೇವರ ಕುರಿತು ಸದಾ ಆಲೋಚನೆ ಮಾಡುತ್ತಾ ಬಂದರೆ ವಿತೌಟ್ ಎಫರ್ಟ್ ದೇವರ ಕುರಿತು ಆಲೋಚನೆ ಹೋಗ್ತಾ ಇದ್ದರೆ ಅದು ಶೀಲ ಅಂದ್ರು, ನ್ಯಾಚುರಲ್. ಹಾಗಾದರೆ ಈ ಮನನವೇ, ದೇವರ ಕುರಿತು ಸದಾ ನೆನೆಸಿಕೊಳ್ಳುವುದೇ ನಮ್ಮ ಶೀಲ, ನ್ಯಾಚುರಲ್ ಹ್ಯಾಬಿಟ್ ಆಗಿಬಿಡ್ಬೇಕು. ಆಗ ನಮ್ಮನ ಮನೆ ಮುನಿಗಳು ಅಂತ ಹೇಳ್ತಾರೆ. ಅದರಿಂದ ನಮಗೆ ಲಿಂಗ ದೇಹ ಹೋಗುತ್ತೆ. ಅದಕ್ಕಾಗಿ ನಾವು ಬಂದಿದ್ದು, ಕಾಡಲ್ಲಿದ್ರು ಇಲ್ಲಿದ್ರು ಮಾಡಬೇಕಾಗಿದ್ದು ಒಂದೇ, ಅವನ ಕುರಿತು ಸದಾ ಮನನ ಮಾಡಬೇಕು. ಹಾಗಾದರೆ ಮುನಿ ಅಂತ ಹೇಳಿದರೆ ಯಾರೋ ಕಾಡಲ್ಲಿದ್ದವರಿಗಾಗಿ ಹೇಳಿದ್ದಲ್ಲ, ನಮಗಾಗಿ ಹೇಳಿದ್ದು. ನಾವು ಮುನಿಗಳಾಗಬೇಕು. ಮುನಿಯಾದವ ಹೇಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಏಕಚಾರಿ ಅಂತ ಹೇಳ್ತಾರೆ. ಏಕಚಾರಿ ಅಂದ್ರೆ ಏನು ಹೇಳ್ತಾ ಇದ್ದಾರೆ? ಒಬ್ಬನೇ ಇರಬೇಕು. ಅದಕ್ಕೆ ಕಾಡಲ್ಲಿ ನೋಡಿ ಮುನಿಗಳು ಹೇಗಿರ್ತಾರೆ ಅಂದ್ರೆ, ಅವ್ರ ಜೊತೆ ಜೊತೆಗೆ ಒಂದು ಗುಂಪು ಗುಂಪು ಕಟ್ಕೊಂಡು ಹೋಗಲ್ಲ, ಒಬ್ಬರೇ ಕೂತಿರ್ತಾರೆ. ಯಾಕೆ? ಮಿಕ್ಕವರು ಬಂದರೆ ಅವರು ದೇವರನ್ನೇ ನೆನೀತಾ ಇರ್ತಾರೆ, ಆ ಮಿಕ್ಕವರು ಬಂದೇ ಡಿಸ್ಟರ್ಬ್ ಆಗತ್ತೆ. ಹೌದು ತಾನೆ? ಇದಕ್ಕೆ ದೃಷ್ಟಾಂತ ಏನಾದರೂ ಕೊಡ್ತೀರಾ? ಪಕ್ಕ ಇರಬೇಕು. ಹಾ, ಈ ಒಬ್ಬರನ್ನೊಬ್ಬರು ಇಷ್ಟಪಟ್ಟ ಮೇಲೆ ಹುಡುಗ ಹುಡುಗಿ ಮದುವೆ ನಿಶ್ಚಯ ಮಾಡಿದ್ದಾರೆ. ಮದುವೆ ಅಂದ್ರೆ ಒಬ್ಬರೊಬ್ಬರು ನೋಡ್ಕೊಂಡ ಮೇಲೆ ಇಷ್ಟಪಟ್ಟರೆ ತಾನೆ. ನಿಶ್ಚಯ ಆಯಿತು, ಮದುವೆ ಇನ್ನ ಆಗಿಲ್ಲ. ಇದು ಮದುವೆ ಆದ ನಂತರ ಸ್ಥಿತಿಯನ್ನು ಹೇಳ್ತಾ ಇಲ್ಲ, ನಾನು ಮದುವೆಗೆ ಮುಂಚಿನ ಸ್ಥಿತಿಯನ್ನು ಹೇಳ್ತಾ ಇದ್ದೇನೆ. ಮದುವೆಗೆ ಮುಂಚೆ ಇಬ್ಬರಿಗೂ ತಲೆಯಲ್ಲಿ ಒಬ್ಬರೊಬ್ಬರು ಕೂತಿರ್ತಾರೆ ಅಲ್ವಾ, ಇವರ ಕುರಿತು ಅವರ ಆಲೋಚನೆ ಮಾಡ್ತಾರೆ, ಅವರ ಕುರಿತು ಇವರು ಆಲೋಚನೆ ಮಾಡ್ತಾ ಇರ್ತಾರೆ. ಮಿಕ್ಕವರಿಗೆಲ್ಲ ಆಶ್ಚರ್ಯ,
ಗಂಟೆಗಳ ಗಟ್ಟಲೆ ಮಾತಾಡ್ತಾರೆ, ಏನೇ ಅದ ಮಾತಾಡಲಿಕ್ಕೆ ಸಬ್ಜೆಕ್ಟು ಅಲ್ವಾ? ಆದರೆ ಒಬ್ಬರೇ ಕೂತಿರ್ತಾರೆ, ಅದೇನೋ ಫೋನ್ ಹಿಡ್ಕೊಂಡು ಕೂತಿರ್ತಾರೆ, ರಾತ್ರಿ 12 ಆದರೂ ಮಲಗಲ್ಲ, 12 ಆದರೂ ಮಲಗಲ್ಲ, ಕೆಲಸ ಇದೆ ಲ್ಯಾಪ್ಟಾಪಲ್ಲಿ ಅಂತ ನೆಪ ಮೆಸೇಜ್ ಮಾಡ್ತಾ ಕೂತಿರ್ತಾರೆ. ಮಾಡಲಿ ಪಾಪ, ಮದುವೆ ಮಾಡ್ಕೋಬೇಕಲ್ಲ. ಆದರೆ ಒಬ್ಬರ ತಲೆಯಲ್ಲಿ ಇನ್ನೊಬ್ಬರು ಕೂತಿರ್ತಾರೆ, ಅವರು ಆ ಏಕಾಂತದಲ್ಲಿ ಅದೇನು ಮಾಡ್ತಾ ಇರ್ತಾರೋ, ಆ ಮಾಡೋ ಕಾಲಕ್ಕೆ ಇವ್ರು ಮಾತಾಡ್ಕೊತಾ ಇರ್ತಾರೋ, ಏನೋ ಹುಳಿ ಸಾರು ಏನು ಮಾತಾಡ್ತಿರ್ತಾರೋ, ಆವಾಗ ಯಾರಾದರೂ ಪಕ್ಕದಲ್ಲಿ ಬಂದು ಕೂತರೆ ಅವ್ರಿಗೆ ಹೇಗಿರುತ್ತೆ, ಯಪ್ಪ ಇವರು ಯಾವಾಗ ಎದ್ದೋಗ್ತಾರಾ ಅಂತ ನೋಡ್ತಿರ್ತಾರೆ. ಮತ್ತೆ ನತ್ತಾನೆ ಮಾತಾಡ್ತಾರೆ, ಎಲ್ಲ ಇರುತ್ತೆ, ಆ ಕಣ್ಣಲ್ಲಿ ಮುಖದಲ್ಲಿ ನೀವು ಯಾವಾಗ ಹೋಗ್ತೀರಾ ಅಂಬೋದು ಕಾಣಿಸ್ತಾ ಇರತ್ತಲ್ಲ. ಯಾಕೆ ಅವರಿಗೆ ಇನ್ನೊಬ್ಬರಿದ್ದರೆ ಆಗಲ್ಲ, ಅವರ ಕುರಿತೇ ಆಲೋಚನೆ ಇದೆ ಇವರಿಗೆ, ಇವರಿಗೆ ಅವರ ಕುರಿತೇ ಆಲೋಚನೆ ಇದೆ, ಅವರ ಕುರಿತೇ ಆಲೋಚನೆ ಮಾಡುವುದರಲ್ಲಿ ಆನಂದ ಸಿಗ್ತಾ ಇದೆ, ಅದೇನೋ ವಿಚಿತ್ರ ಆನಂದ ಪಡ್ತಾ ಇರ್ತಾರೆ. ಅದಕ್ಕೆ ಪಕ್ಕದವರು ಬಂದರೆ ಇರಿಟೇಷನ್ ಆಗ್ತಾ ಇರುತ್ತೆ, ಅದಕ್ಕೆ ಯಾವಾಗ ಹೋಗ್ತಾರಾ ಅಂತ ನೋಡ್ತಾ ಇರುತ್ತಾರೆ. ಹೌದಲ್ಲ? ಹಾಂ, ಅದೇ ಥರ ಮದುವೆ ಆದಮೇಲೆ ಹೇಳ್ತಾ ಇಲ್ಲ, ಅದು ಬೇರೆ ಸ್ಥಿತಿ ಇರುತ್ತೆ, ಮದುವೆ ಆಗಲಿಕ್ಕೆ ಮೊದಲು ಹೇಳ್ತಾ ಇದ್ದೇನೆ. ಇಲ್ಲಿ ಮುನಿಯಾದವನಿಗೆ ಆ ದೇವರ ಕುರಿತು ಅಂದರೆ ಹೆಚ್ಚು ದೃಷ್ಟಾಂತದಲ್ಲಿ ಎಲ್ಲ ತಗೋಬೇಡಿ, ಎಷ್ಟವರೆಗೂ ಅಷ್ಟೇ ತಗೊಳ್ಳಿ. ಯಾಕೆ ಇನ್ನು ಮಿಕ್ಕ ದೃಷ್ಟಾಂತಗಳು ನನಗೆ ಹೆಚ್ಚು ಕಾಣಿಸ್ತಾ ಇಲ್ಲ. ಲೌಕಿಕದಲ್ಲಿ ಇಂಥ ಪರಿ ಅಟ್ಯಾಚ್ಮೆಂಟಿಂದ ಒಬ್ಬ ವ್ಯಕ್ತಿಯನ್ನು ನೆನೆಯುವಂಥ ಸ್ಥಿತಿ ಆ ಒಂದು ಕಾಲಕ್ಕೆ ಇರುತ್ತೇನೋ ಅಂತ ನಂಗೆ ಅನಿಸಿತ್ತು. ದೇವರ ವಿಚಾರ ಬೇರೆ, ಸಂಸಾರದಲ್ಲಿ ಒಬ್ಬ ವ್ಯಕ್ತಿಯನ್ನ ಕುರಿತು ಇಂಥ ಪರ ನೆನೆಯೋದು ಅಂದರೆ ಆ ಕಾಲಕ್ಕೆ ಮಾತ್ರ, ಮದುವೆ ಆಗಲಿಕ್ಕೆ ಮೊದಲೇ, ನಂತರ ಇಲ್ಲ ಅಲ್ವಾ? ಅದೆಲ್ಲರಿಗೂ ಅನುಭವ, ಮದುವೆ ಮೊದಲೂ ಇಲ್ಲ ಕೆಲವರಿಗೆ, ಮದುವೆ ಮೊದಲೂ ಇರಲ್ಲ ನಂತರವೂ ಇರಲ್ಲ, ನಾರ್ಮಲಾಗಿ ಹೋಗ್ತಾ ಇರ್ತಾರೆ, ಅದು ಬೇರೆ ವಿಷಯ. ಯಾರಿಗಾದರೆ ಎಲ್ಲರಿಗೂ ಆಗಿರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆ ಥರ ನಾವು ಇದ್ದೀರ ಎಲ್ಲೋ ನಮ್ಮ ಪಾಡಿಗೆ ನಾವು ಪಾಠ ಪ್ರವಚನ ಅಲ್ಲೇ ಇದ್ವಿ, ಅವ್ರ ಪಾಡಿಗೆ ಅವರು ಎಲ್ಲೋ ನಮ್ಮ ಪಾರ್ ಕಾಲ ಕಳ್ಕೊಂಡ್ವಿ ಅಂಥ ಒಂದು ಅಟ್ಯಾಚ್ಮೆಂಟ್ ಇಟ್ಟುಕೊಂಡಂಥ ಒಂದು ಜೋಡಿ ಇರುತ್ತಲ್ಲ, ಅವ್ರ ಕುರಿತೇ ಆಲೋಚನೆ ಮಾಡ್ತಿರ್ತಾರಲ್ಲ, ಅಂಥವ್ರು ಹೇಗಿರ್ತಾರಂದ್ರೆ ಯಪ್ಪ ಆ ಪಕ್ಕದವ್ರು ಬಂದರೆ ಇರಿಟೇಷನ್ ಆಗ್ತಾ ಇರುತ್ತೆ, ಯಾಕೆ ಆ ಆಲೋಚನೆಯ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಇಲ್ಲಿಯೇ ಹೇಳ್ತಾ ಇದ್ದಾರೆ. ಮುನಿಯಾದವ ದೇವರ ಕುರಿತು ಆಲೋಚನೆ ಮಾಡುವಾಗ ನಾನು ದೇವರು ಅವನು ನಾವಿಬ್ಬರೇ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇವ್ರು ಹೇಗೆ ಒಬ್ಬರಿಗೊಬ್ಬರು ಮೆಸೇಜ್ಗಳು ಕಳಿಸ್ಕೊತಾರಲ್ಲ, ಆ ದೇವರಿಗೆ ಮನಸ್ಸಿನಲ್ಲೇ ಮೆಸೇಜ್ ಕಳಿಸ್ತಾ ಇರ್ತಾನೆ, ಬಾರೋ ನನ್ನ ಸರ ನಾಗಪ್ಪ ನೀನು ನೋಡಬೇಕು, ಯಾಕೆ ಹಠ ಮಾಡ್ತೀಯೋ, ಯಾವಾಗ ಕಾಣಿಸ್ತೀಯೋ, ಈ ಮೆಸೇಜ್ ಯಾರು ಮಾನಸಿಕ ಮನಸ್ಸೇ ಒಂದು ಮೀಡಿಯಾ, ಅದರ ಮೂಲಕ ವಿಶೇಷವಾಗಿರತಕ್ಕಂಥ ಮೆಸೇಜನ್ನು ಮುನಿ ಸದಾ ಕಳಿಸ್ತಾನೆ. ಹೇಗೆ ಅದನ್ನು ನಾನಲ್ಲ ಹೇಳಿದ್ದು, ಈ ದೃಷ್ಟಾಂತ ಹುಚ್ಚುಚ್ಚಾಗಿ ದೃಷ್ಟಾಂತ ಯಾರೂ ಕೊಡಬಾರದು, ಇಂಥ ವಿಷಯಗಳಲ್ಲಿ ಬೇರೆ ವಿಷಯಗಳಲ್ಲಿ ಹುಚ್ಚುಚ್ಚಾಗಿ ಕೊಡಬಾರದು. ಹೇಳುತ್ತಾರೆ ಪ್ರಿಯಕರನಿಗಾಗಿ, ಪ್ರಿಯಕರನಿಗಾಗಿ ಅಂದರೆ ಗಂಡನಿಗಾಗಿ ಹೇಗೆ ನೋಡ್ತಾ ಇರ್ತಾಳೋ ಹಾಗೆ ಮುನಿಯಾದವ ದೇವರ ಕಡೆ ನೋಡ್ತಾ ಇರ್ತಾಳಂತ. ಏನು ಅವನನ್ನೇ ನೋಡ್ತಾ ಇರ್ತಾನೆ, ಅವನ ಅನುಗ್ರಹಕ್ಕಾಗಿ ಕಾದೇ ಇರ್ತಾನೆ, ಅವನನ್ನೇ ನೆನೆಯುತ್ತಾ ಇರ್ತಾನೆ. ಅಂಥ ಕಾಲಕ್ಕೆ ಪಕ್ಕದವರಿದ್ದರೆ ಆ ಆಲೋಚನೆಗೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಬರುತ್ತೆ, ಅದಕ್ಕೆ ಬೇಡ ಯಾರು ಅಂತ ಒಬ್ಬರೇ ಇರ್ತಾರೆ, ಒಬ್ಬರೇ ಇರ್ತಾರೆ. ಲೌಕಿಕದಲ್ಲಿ ಆ ಮದುವೆ ಆಗೋ ಪರ್ಯಂತ ಮಾತ್ರ ಸ್ಥಿತಿ, ಮದುವೆ ಆದ ಮೇಲೆ ಮುಖವೇ ನೋಡಲ್ಲ, ಒಬ್ಬರೊಬ್ಬರು ಸಾಕು ಅಂತ ಹೋಗ್ಬಿಟ್ಟಿರ್ತಾರೆ. ಹೌದಾ? ಆದರೆ ಈ ಸ್ಥಿತಿ ಮುನಿಗೆ ಇಡೀ ಬದುಕೆಲ್ಲ ಇರುತ್ತೆ. ದೇವರಿಗೂ ಮುನಿಗೂ ಮಧ್ಯ ಬಾಂಧವ್ಯ, ನೀನೇ ಬೇಕು ನನಗೆ ಅಂತ ಅವನ ನೆನಪಿನಲ್ಲಿ ವಿಚಿತ್ರ ಆನಂದ ಪಡ್ತಿರ್ತಾನೆ. ಒಬ್ಬನೇ ಕೂತು ದೇವರನ್ನ ಏಕಾಂತದಲ್ಲಿ ತಲೆಯಲ್ಲಿ ಅವನ ರೂಪ ಚಿಂತನೆ ಮಾಡುತ್ತಾ ಅವನನ್ನೇ ನೆನೆಯೋದರಲ್ಲಿ ಬರುವ ಆನಂದ ಇನ್ನೆಲ್ಲೂ ಸಿಗಲ್ಲ ಮುನಿಗೆ. ಅವನನ್ನೇ ಮುನಿ ಅಂತ ಕರೀತಾರೆ. ಅಂಥ ಮುನಿಯಾದವ ಹೇಗಿರ್ತಾನೆ? ಏಕಚಾರಿ, ಒಬ್ಬನೇ ಇರ್ತಾನೆ ಅಥವಾ ಏಕ ಚಾರಿ ಅಂದರೆ ಏಕ ಅಂದರೆ ಒಬ್ಬನು, ಯಾರು? ಭಗವಂತ. ಅವನಲ್ಲೇ ಚರಿಸ್ತಾ ಇರ್ತಾನೆ, ಅವನ ಜೊತೆಗೇ ಇರ್ತಾನಾದ್ದರಿಂದ ಏಕಚಾರಿ ಅಂದರೆ, ಏಕಚಾರಿ ಅಂದರೆ ಏಕಾಂತದಲ್ಲಿ ಲೋನ್ಲಿ ಆಗಿರಬೇಕು ಅಂತ ಯಾರು ಹೇಳಿದರು ಹುಚ್ಚರು? ದೇವರ ಭಕ್ತರಿಗೆ ಲೋನ್ಲಿನೆಸ್ ಇಲ್ಲವೇ ಇಲ್ಲ. ಯಾವಾಗೂ ದೇವರಿದ್ದೇ ಇರ್ತಾರಲ್ಲ ಜೊತೆಗೆ. ಭಗವಂತ ಜೊತೆಗಿದ್ದಾಗ ಲೋನ್ಲಿನೆಸ್ ಎಲ್ಲಿ ಬಂತು? ದೇವರನ್ನ ಮರೆತವರಿಗೆ ಬಿಟ್ಟು ಹೋಗುವ ಮನುಷ್ಯರನ್ನ ನೆನೆಸ್ಕೊಂಡು ಒಬ್ಬನೇ ಇದ್ದೇನೆ ಒಬ್ಬಳೇ ಇದ್ದೇನೆ ಎಂಬ ದುಃಖ. ಒಳಗೆ ಸ್ವಾಮಿಯನ್ನ ಪ್ರತಿಷ್ಠಾ ಮಾಡಿಕೊಂಡವರಿಗೆ, ಅವನ ಜೊತೆಗೆ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡವರಿಗೆ ಲೋನ್ಲಿನೆಸ್ ಎಲ್ಲಿ? ಆದರೆ ಏಕಚಾರಿ, ಮಿಕ್ಕವರನ್ನ ಬಿಟ್ಟವ ಇವನ ಜೊತೆಗೆ ಇರುವವ ಏಕಚಾರಿ. ಇನ್ನ ಹೇಳ್ತಾ ಇದ್ದಾರೆ ಅನಿಕೇತ, ಎಲ್ಲ ಅಲ್ಲಿಗೆ ಬರುತ್ತೆ, ಒಬ್ಬನೇ ಇರಬೇಕು. ಅನಿಕೇತ ಅಂದರೆ, ಅನಿಕೇತ ಅಂದರೆ ಮನೆ ಅಂತ ವಿಶೇಷವಾಗಿ ಇಟ್ಕೋಬಾರದು. ಇದೇ ಮನೆ ಅಂತ ಇಟ್ಕೊಂಡ್ರ ಬರ್ತು ಅಂದ್ರು, ಏನಾ ದುಃಖಗಳೆಲ್ಲ ಬರ್ತಾ ಇರುತ್ತೆ. ಹೌದು, ನಾವು ಶಾಸ್ತ್ರದಲ್ಲಿ ಬೇರೆಕ್ಕೆ ನೋಡ್ತೀವಿ, ಶ್ರಾದ್ದಾದಿಗಳು ಮಾಡಬೇಕಾದ್ರೆ ಸ್ವಗೃಹೇ ಅಂತ ಹೇಳ್ತಾರೆ, ತನ್ನದೇ ಮನೆಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೂ ಅರ್ಥ ಬೇರೆ. ಸ್ವಗೃಹೇ ಅಂದರೆ ಭಗವಂತ ಕೊಟ್ಟ ಮನೆ, ಅವನಿರುವ ಮನೆ ಅಂತ ಅರ್ಥ. ಸರಿ, ಮನೆ ಇರಲಿ, ಆದರೆ ಇಲ್ಲಿ ಹೇಳ್ತಾರೆ ಮನೆ ಇಲ್ಲದೇ ಇರುವುದು ಅಂತ. ಇಲ್ಲಿ ಮನೆ ಇಲ್ಲದೇ ಇರುವುದನ್ನ ಒತ್ತು ಕೊಟ್ಟು ಹೇಳ್ತಾ ಇಲ್ಲ, ಅದರ ಮೇಲೆ ವ್ಯಾಮೋಹ ಬಿಟ್ಟಿರುವುದು ಹೇಳ್ತಾ ಇದ್ದಾರೆ. ಮನೆ ಇಲ್ಲದೇ ಇರುವುದು ಒಳ್ಳೆಯದೇ. ಯಾಕೆ? ಸನ್ಯಾಸಿಗಳಾದವರು ವಿಶೇಷವಾಗಿ ಒಂದೇ ಕಡೆ ಇರಲ್ಲ, ಅವರನ್ನು ಪರಿವ್ರಾಟ್ ಅಂತ ಕರೀತಾರೆ. ಏನು ಪರಿತ್ಯಜ್ಯ ವ್ರಜತಿ, ಎಲ್ಲವನ್ನ ಬಿಟ್ಟು ಹೋಗ್ತಾ ಇರ್ತಾರೆ. ಗ್ರಾಮೈಕರಾತ್ರಂ, ಒಂದೊಂದು ಗ್ರಾಮದಲ್ಲಿ ರಾತ್ರಿ ಒಂದು ಗ್ರಾಮದಲ್ಲಿ ಕಳಿಬೇಕು. ಎರಡನೇ ರಾತ್ರಿ ಕಳೆದ್ರೆ ಅಲ್ಲಿ ವ್ಯಾಮೋಹ ಹುಟ್ಟಿತು ಅಂತ ಅರ್ಥ. ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ. ಅಟ್ಯಾಚ್ಮೆಂಟ್ ಬರಬಾರ್ದು ಅಂದರೆ ಜಾಗ ಖಾಲಿ ಮಾಡ್ತಾ ಇರಬೇಕು ಅಂತ ಸನ್ಯಾಸಿಗಳಿಗೆ ವಿಧಾನ ಮಾಡಿತು. ಮತ್ತೆ ಸಂಸಾರಿಗಳ ಗತಿ ಏನು ಹೇಳ್ತಾ ಇದ್ದಾರೆ? ಆ ಪ್ರಕಾರ ನೋಡಿಕೊಂಡಾಗ ಎಲ್ಲೇ ಒಂದೇ ಕಡೆ ಇದ್ದರೆ ಅಲ್ಲಿ ಅಭಿಮಾನ ಹುಟ್ಟುತ್ತೆ. ಅಭಿಮಾನ ಕತ್ತರಿಸಿ ಹೋಗಬೇಕಾದ್ರೆ ಏನು ಮಾಡಬೇಕು? ನಮ್ಮಂಥವ್ರು, ಗೃಹಸ್ಥರಾದವರು ನಾವಿದ್ದೀವಿ. ಅಲ್ಲಿ ಮುನಿಯಾದವರು, ಸನ್ಯಾಸಿಗಳು, ಅವಧೂತರು, ಕಾಡಲ್ಲಿರುವವರು ಬಿಟ್ಟು ಬಿಟ್ಟು ಹೋಗ್ತಿರ್ತಾರೆ. ಎಲ್ಲರಿಗೂ ಆ ಥರ ಇರಲಿಕ್ಕಾಗಲ್ಲ. ಸತ್ಯ, ಪ್ರಾಕ್ಟಿಕಲಿ ನಾವು ಆಲೋಚನೆ ಮಾಡಬೇಕಲ್ಲ. ಗೃಹಸ್ಥರಾದವರು ಅವರವರ ಮನೆಗಳಲ್ಲಿ ಇರಲೇಬೇಕು. ಸೂತ್ರ ಏನು? ಒಂದೇ ಕಡೆ ತುಂಬ ಕಾಲ ಇದ್ದರೆ ಅಲ್ಲಿ ಮೋಹ ಹುಟ್ಟುತ್ತೆ. ಸತ್ಯ, ಹುಟ್ಟೇ ಇರುತ್ತೆ. ಆ ಮೋಹ ಹೋಗಬೇಕಾದರೆ ಗೃಹಸ್ಥರಾದವರಿಗೆ ಏನು ಉಪಾಯ? ಅದಕ್ಕೆ ಹೇಳ್ತಾರೆ ಅನಿಕೇತ. ಒಂದು ಅದರ ಹೆಸರು ಅರ್ಥ ಏನು? ಮಾಮೂಲಾಗಿ ಮೇಲ್ನೋಟಕ್ಕೆ ಒಂದು ಮನೆ ಅಂತ ಇಟ್ಕೋಬೇಡಿ ಅಂದರೆ ಅದನ್ನು ಸಾಮಾನ್ಯ ನಾವೇನ್ ತಗೊಳ್ತೀವಿ, ಸ್ವಂತ ಮನೆ ಅಂತ ಬೇಡ, ಬಾಡಿಗೆ ಮನೆ ಅಂತಿದ್ರೆ ಸಾಕು, ತಿರುಗ್ತಾ ಇರ್ಬೋದು. ಅರ್ಥ ಅಲ್ಲ. ಅನಿಕೇತ ಅಂದರೆ ಅದು ಮನೆಯಲ್ಲಿ ಇದ್ದರೆ ಆ ಮನೆ ವಸ್ತುಗಳ ಮೇಲೆ ವ್ಯಾಮೋಹ ಖಚಿತವಾಗಿ ನಮ್ಮ ಹಿಂದಿನ ಕರ್ಮಾನುಸಾರ ಸಂಸ್ಕಾರಾನುಸಾರ ಬಂದೇ ಬರುತ್ತೆ. ಅದನ್ನು ಕಳ್ಕೋಬೇಕಾದ್ರೆ ಏನು ಮಾಡಬೇಕು? ಅದಕ್ಕುತ್ತರ ಅನಿಕೇತಃ. ಅಂದರೆ ಎಲ್ಲಿ ಸ್ವಾಮಿ ಇಟ್ಟಿದ್ದಾನೆ ಯಾವ ಮನೆ, ಅದರ ರಿಯಾಲಿಟಿ ಮನಸ್ಸಿಗೆ ಬರಲಿ. ಏನಂತ, ದೇವರು ಇವಾಗೆ ಕೊಟ್ಟಿದ್ದಾನೆ. ಹೌದು, ದೇವರು ಇವಾಗ ಕೊಟ್ಟಿದ್ದಾನೆ. ನನ್ನ ಮನಸ್ಸೇನೋ ಈ ಚೆನ್ನಾಗಿದೆ, ಇಲ್ಲಿ ಹಾಗಿರಬೇಕು ಅಂತ. ಯಾವಾಗಾದರೂ ಹೋಗುತ್ತೆ ಈ ಮನೆ, ಇವೆಲ್ಲ ನಮ್ಮ ಕರ್ಮಕ್ಕನುಸಾರವಾಗಿ ಬರತಕ್ಕಂತಹದ್ದು. ಆ ಮನೆಗೂ ನಮಗೂ ಮಧ್ಯೆ ಕರ್ಮ ಬಂಧ ಹೋಯಿತ ಅಂದರೆ, ನಮ್ಮ ಕರ್ಮದಲ್ಲಿ ಈ ಮನೆಯಲ್ಲಿ ವಾಸ ಮಾಡೋದು ಮುಗಿತ, ಕಳಿಸ್ತಾರಾಚೆಗೆ. ಆ ಕರ್ಮ ಬಂಧ ಇರೋವರೆಗೆ ವಾಸ. ಈ ರಿಯಾಲಿಟಿಯನ್ನು ಯಾರು ತಿಳ್ಕೊಳ್ತಾರೆ? ನಮಗೆಲ್ಲ ಗೊತ್ತಿರುತ್ತೆ ರಿಯಾಲಿಟಿ, ಆದರೆ ಅದನ್ನು ನಾವು ಮೆಲುಕು ಹಾಕಲ್ಲ, ನೆನಪಿಟ್ಟುಕೊಳ್ಳಲ್ಲ, ಮರೆತು ಹೋಗ್ತೀವಿ. ಗೊತ್ತಿದ್ರೂ ಪ್ರಯೋಜನ ಇಲ್ಲ. ಆಗಲಿಬಾರ್ದು ಯಾರಿಗೆ ಮೆಲುಕು ಬರ್ಕ ಹಾಕ್ತಾ ಇರ್ತಾರೋ. ಹೌದಪ್ಪ, ನಾವು ಎಲ್ಲೋ ಒಂದು ಕ್ಷೇತ್ರಕ್ಕೋ ಎಲ್ಲಿಗೋ ಹೋದ್ವಿ, ರೂಮ್ ಕೊಡ್ತಾರೆ, ಒಳ್ಳೆ ಎ ಸಿ ಇರುತ್ತೆ, ಎಲ್ಲ ಇರುತ್ತೆ ಅಂದುಕೊಳ್ಳಿ, ಒಳ್ಳೆ ಒಳ್ಳೆ ಹಾಸಿಗೆ, ಮಂಚ, ಒಳ್ಳೆ ರೂಮು, ಚೆನ್ನಾಗಿದೆ ಎಲ್ಲ ನೋಡಿದಕೊಳ್ಳೆ, ಭಾಳ ಚೆನ್ನಾಗಿದೆ. ಹೌದಲ್ವೋ? ವ್ಯಾಮೋಹ ಬರುತ್ತಾ? ಬರಲ್ಲ. ಯಾಕೆ? ತಲೆಯಲ್ಲಿ ಅಲಾರಾಮ್ ಹೊಡಿತಾ ಇರುತ್ತೆ. ಏನಂತ, ನಾಳೆ ಖಾಲಿ ಮಾಡಬೇಕು, ಹೊರಡಬೇಕು, ಹೊರಡಬೇಕು, ಹೊರಡಬೇಕು ಅಂತ ಇರುತ್ತಾದ್ದರಿಂದ ಅದರ ಕುರಿತು ಇರಲ್ಲ. ಹೇಗೆ ಇವತ್ತಿರ್ತೀವಿ, ನಾವು ಹೋಗ್ತೀವಿ ಎಂಬುದೇ ತಲೆಯಲ್ಲಿದ್ದಾಗ ಅದು ಎಷ್ಟೇ ಸುಂದರವಾಗಿದ್ದರೂ ಅದರ ಮೇಲೆ ವ್ಯಾಮೋಹ ಬರಲ್ಲ. ಅಲ್ರಿ, ಅಲ್ಲಿ ನಾವು ದುಡ್ಡು ಕೊಟ್ಟು ತಗೊಂಡಿರಲ್ಲ, ಇಲ್ಲಿ ಕೊಟ್ಟು ತಗೊಂಡಿರ್ತೀವಲ್ಲ. ದುಡ್ಡು ಕೊಟ್ಟು ತಗೊಂಡಿದ್ದರೂ ಅಲ್ಲಿ 3 ದಿನ, 2 ದಿನ, ಇಲ್ಲಿ ಸ್ವಲ್ಪ ವರ್ಷಗಳು ಅಷ್ಟೇ ತಾನೇ. ಅಷ್ಟು ವರ್ಷಗಳು ಇಲ್ಲಿರಬೇಕು. ಆದರೆ ಯಾವಾಗಾದರೂ ದೇವರು ಖಾಲಿ ಮಾಡಿಸಬಹುದು. ಇದು ತಲೆಗೆ ಬಂದಾಗ ಕರ್ಮ ಕಳೆದರೆ ಪದಾರ್ಥ ಹೋಯಿತು. ಆದ ಕಾರಣ ಅದಕ್ಕೆ ಸಿದ್ಧರಾಗಿದ್ದು, ಎಲ್ಲ ಸಿದ್ಧರಾಗಿದ್ದು, ಈ ಚಿಂತನೆ ಎಲ್ಲ ಬರಬೇಕಾದರೆ ಏನಾಗಬೇಕು? ನಾವು ಎಲ್ಲಿರಬೇಕು ಅಂದರೆ, ಅ ಅ ಅಂದರೆ ಒಂದಕ್ಷರ ಅಕಾರ ದೇವರನ್ನು ಹೇಳುತ್ತೆ. ಅ ಇತಿ ಬ್ರಹ್ಮ, ಭಗವಂತನನ್ನು ಹೇಳುತ್ತೆ ಅ ಒಂದಕ್ಷರ. ಅನಿಕೇತಃ, ಭಗವಂತನನ್ನೇ ಮನೆಯಾಗಿ ಹೊಂದಿರಬೇಕು. ಸ್ವಾಮಿ ನೀನೇ ನನ್ನ ಮನೆ, ನೀನು ಎಲ್ಲಿಟ್ಟರೆ ಅಲ್ಲಿ, ನಿನ್ನ ಜೊತೆಗಿರೋದೇ ಮನೆ. ಇವತ್ತಿಲ್ಲಿಟ್ಟೀಯ, ಬಹಳ ಒಳ್ಳೇದು. ನಾಳೆ ಎಲ್ಲಿಂದ ಕರ್ಕೊಂಡು ಹೋಗ್ತೀಯ? ಒಳ್ಳೇದು, ನೀನಿದ್ರೆ ಸಾಕು. ನಿನ್ನ ಜೊತೆಗಿರೋದು ಇಂಪಾರ್ಟೆಂಟ್, ನಿನ್ನ ಜೊತೆಗಿರೋದು ಇಂಪಾರ್ಟೆಂಟ್. ಎಲ್ಲಿರೋದು ಅಂತಲ್ಲ, ನಿನ್ನ ಜೊತೆಗೇ ಇರಬೇಕು. ನೀನು ಎಲ್ಲಿಗೆ ಹೋಗ್ತೀಯೋ ಅಲ್ಲಿ ಬರ್ತೇನಪ್ಪ. ಎಲ್ಲಿಗೆ ನೀನು ಕರ್ಕೊಂಡು ಹೋಗ್ತೀಯೋ ನಾನು ಬರಲೇಬೇಕು, ನೀನಿದ್ರೆ ಸಾಕು. ಆದ್ದರಿಂದ ಈ ಆಲೋಚನಾ ರೀತಿಯೆಲ್ಲ ಅದನ್ನೇನಂತ ಕರೀತಾರೆ, ಅನಿಕೇತಃ, ಅವನನ್ನೇ ಆಶ್ರಯವಾಗಿ ಹೊಂದಿರೋದು. ಆವಾಗ ಅವನು ಸ್ವಂತ ಮನೆ ಕೊಟ್ಟರೂ ಸರಿ, ಬಾಡಿಗೆ ಮನೆ ಕೊಟ್ಟರೂ ಸರಿ, ಯಾವುದು ಕೊಟ್ಟರೂ ಸರಿ, ನಾನು ದೇವರ ಜೊತೆಗಿದ್ದೇನೆ ಇಲ್ಲಿ. ಅವ ಇಲ್ಲಿ ಎಷ್ಟು ಕಾಲ ಇರ್ತಾನೆ ಅಷ್ಟು ಕಾಲ ಇರ್ತೇನೆ. ಅವನ ಜೊತೆಗಿರೋದೇ ನನಗೆ ಮುಖ್ಯ. ಅದು ಎಲ್ಲಾದರೂ ಸರಿ, ಇಲ್ಲೇ ಇರಬೇಕು ಅಂದರೆ ಮನೆ ಮೇಲೆ ವ್ಯಾಮೋಹ. ಅವನೆಲ್ಲಿದ್ದರೆ ಅಲ್ಲಿರ್ತೇನೆ ಅಂದಾಗ ಡೈವರ್ಷನ್ ಎಲ್ಲಿಗೆ ಹೋಯಿತು? ಅವನ ಕಡೆಗೆ ಹೋಯಿತು. ಏಕಚಾರಿ ಅವನ ಜೊತೆಗೇ ಇರುವವ, ಅವನನ್ನೇ ಮನೆಯಾಗಿ ಹೊಂದಿರುವವ ಏಕಚಾರಿ ಅನಿಕೇತಃ ಸ್ಯಾತ್. ಇನ್ನ ಹೇಳ್ತಾ ಇದ್ದಾರೆ ಅಪ್ರಮತ್ತಃ ಅಂತ. ಪ್ರಮತ್ತ ಅಪ್ರಮತ್ತ ಅಂತ ಎರಡು. ಏನು? ಮೈ ಮರೆತವ ಎಚ್ಚರದಲ್ಲಿದ್ದವ. ಅಪ್ರಮತ್ತ, ಪ್ರಮತ್ತ ಮತ್ತನಲ್ಲದವ, ಮತ್ತ. ಮತ್ತ ಅಂದ್ರೇನು? ಎಚ್ಚರ ಕಳಕೊಂಡವ. ಈ ಎಚ್ಚರ ಕಳಕೊಂಡವ ಸಾಮಾನ್ಯ ಹೆಂಡ ಕುಡಿದೋ
ಇನ್ನೊಂದು ಮತ್ತೊಂದು ಆಗಿ ಎಚ್ಚರ ಕಳಕೊಂಡವ ನಂತರಾದರೂ ಎಚ್ಚರ ಪಡೆಯುತ್ತಾನೆ. ಈ ಸಂಸಾರದ ಹೆಂಡ ಕುಡಿದವ ಅವನು ಪ್ರಮತ್ತ, ಪ್ರಕೃಷ್ಟವಾಗಿ ಮತ್ತ, ಪ್ರಕರ್ಷೇಣ ಮತ್ತ ಪ್ರಮತ್ತ ಎಂದರೆ ಇವನಿಗೆ ಎಚ್ಚರವೇ ಬರಲ್ಲ, ಪರ್ಮನೆಂಟಾಗಿ ಹೀಗೇ ಇರ್ತಾನೆ. ಆದ್ದರಿಂದ ಪ್ರಮತ್ತನಾಗಬಾರದು ಅಂದರೆ ಏನು ಮಾಡಬೇಕು? ಅಪ್ರಮತ್ತರಾಗ್ರಿ ಏನು ಅಲ್ರಿ, ಅದೇ ಹೇಳ್ರಿ. ಈ ಸಂಸಾರದಲ್ಲಿ ಬಂದಿದ್ದೇವೆ ನಾವು, ಎಲ್ಲವನ್ನ ಮರೆತು ಬಿದ್ದಿರಲಿಕ್ಕೆ ಕಾರಣ ನಮ್ಮ ಕರ್ಮ. ಅದನ್ನು ಕಳ್ಕೊಂಡ್ರೆ ನಾವು ಎಚ್ಚರದಲ್ಲಿರ್ತೇವೆ. ಅಂದರೆ ಆ ಎಲ್ಲ ಕಡೆ ಆ ಆ ಅಪ್ರಮತ್ತ ಅಂದರೆ ಹೇಳ್ತಾ ಇದ್ದಾರೆ ಆ ಭಗವಂತನಿಂದಾಗಿ. ನೋಡಿ ಅಲ್ಲೇ ಅದರೊಳಗೆ ಎಲ್ಲ ಇಟ್ಟಿರ್ತಾರೆ ವೇದವ್ಯಾಸರು. ಇಲ್ಲಿ ಹೇಳ್ತಾರೆ ಈ ಒಂದು ಔಷಧಿಗಳಲ್ಲಿ, ಔಷಧಿಗಳಲ್ಲಿ ಒಂದು ಗುಣ ಇದೆ. ಯಾವ ಔಷಧಿ ಅಂದರೆ ಈ ಹೋಮಿಯೋಪತಿಯಲ್ಲಿ ಒಂದು ಸಿಸ್ಟಮ್ ಇದೆ. ಏನದು? ಆ ಮೆಡಿಸಿನ್ ವರ್ಕ್ ಮಾಡುವಂಥ ಫೆನಾಮಿನನ್, ಆ ರೀತಿ ಹೇಗೆ ಅಂದರೆ, ಈಗ ರೋಗಿಯಾದವನಲ್ಲಿ ರೋಗ ಇರುತ್ತೆ, ಹೌದ್ ತಾನೆ? ಈ ಹೋಮಿಯೋಪತಿಯ ಮೆಡಿಸಿನ್ ಕೊಟ್ಟರೆ ಆ ಮೆಡಿಸಿನ್ ಏನು ಮಾಡುತ್ತೆ ಅಂದರೆ ಗೊತ್ತಾ ನಿಮಗೆ? ಹೇಳ್ತಾರೆ, ಯಾಕೆ ನಾನದು ಸ್ಟಡಿ ಮಾಡಿದ್ದೇನೆ, ನಾನೊಂದು ಕೋರ್ಸೇ ಮಾಡಿದ್ದೆ ಹೋಮಿಯೋದು. ಅಲ್ಲಿ ಹೇಳ್ತಾರೆ ಆ ಒಂದು ಪರ್ಟಿಕ್ಯುಲರ್ ಮೆಡಿಸಿನ್ ಏನು ಮಾಡುತ್ತೆ, ಯಾವ ರೋಗ ಇದ್ದವರಿಗೆ ಕೊಡ್ತಾರೋ ಆ ರೋಗ ಲಕ್ಷಣಗಳನ್ನು ಜಾಸ್ತಿ ಮಾಡುತ್ತೆ. ಏನಿನ್ನ ರೋಗ ಲಕ್ಷಣ ಜಾಸ್ತಿ ಮಾಡುತ್ತ ಅಂದರೆ, ಹಾಂ, ಈ ರೋಗ ಆ ರೋಗದಿಂದ ಹುಟ್ಟಾಕಿದ ಲಕ್ಷಣಗಳು ಅಂತ ಹೇಗಿರುತ್ತೆ, ಇದೇನು ಮಾಡುತ್ತೆ ಮೆಡಿಸಿನ್ ಆರ್ಟಿಫಿಷಿಯಲ್ಲಿ, ರೋಗ ಇಲ್ಲದೇನೆ ಅಂಥ ಲಕ್ಷಣಗಳನ್ನು ಜಾಸ್ತಿ ಹುಟ್ಟಾಕುತ್ತೆ. ಅವಾಗೇನಾಗುತ್ತೆ ಅಂದರೆ ಈ ರೋಗದಿಂದ ಬಂದ ಲಕ್ಷಣಗಳು ಡಿಸಪಿಯರ್ ಆಗಿಬಿಡುತ್ತೆ, ಹೊರಟೋಗ್ಬಿಡುತ್ತೆ. ನೋಡಿ ವಿಚಿತ್ರ, ರೋಗವು ಹೊರಟೋಗುತ್ತೆ, ರೋಗದ ಲಕ್ಷಣ ಕೂಡ ಹೊರಟೋಗುತ್ತೆ ಈ ರೀತಿ ಬಂದ ಕೂಡಲೆ. ಅವಾಗೇನಾಗುತ್ತೆ ಅಂದರೆ ಇದು ಹೋದ ಕೂಡಲೆ ಇದು ಹೊರಟೋಗುತ್ತೆ, ಸ್ವಲ್ಪ ಕಾಲಕ್ಕೆ ರೋಗ ಹೋಯಿತು. ಅಂದರೆ ಹೋಮಿಯೋಪತಿ ಪ್ರಕಾರ ಏನಿದ್ದು, ರೋಗ ಹೋಗಲಿಕ್ಕೆ ಇನ್ನೊಂದು ರೋಗ ಲಕ್ಷಣ ಹುಟ್ಟಾಕಿದ್ರು ಅಂತ ಹೇಳಿದ್ರಲ್ಲ, ಹಾಗೆ ಈಗ ಅಮಲು ಬಂದಿದೆ ಅವನಿಗೆ, ಅದಕ್ಕೇನು ಮಾಡ್ತಾರೆ ಮೆಡಿಸಿನ್ ಕೊಟ್ಟಾಗ ಇನ್ನಷ್ಟು ಇದು ಬಂದಾಗ ಇದು ಹೋಯಿತು ಅಂದರೆ ಅದು ಹೋಗುತ್ತೆ. ಹಾಗೆ ಇಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ ಪ್ರಮತ್ತಃ, ಪ್ರಕೃಷ್ಟವಾಗಿ ಮತ್ತನಾಗಿದ್ದಾನೆ. ಏನದು ಅಂದರೆ ಈ ಹೆಂಡ ಅಮಲು ಕುಡಿದರೆ ಹೇಗಿರ್ತಾರೆ ಅದರೇ ಗುಂಗಲ್ಲಿ. ನಾವು ಸಂಸಾರದಲ್ಲಿ ಹೆಂಡತಿ, ಮಕ್ಕಳು, ಗಂಡ, ಟೇಬಲು, ಕಾರು, ಮನೆ ಎಲ್ಲದರ ಕುರಿತು ನಮ್ಮ ತಲೆ ಹೇಗೆ ಹೋಗ್ತಾ ಇದೆ, ಅಮಲು ಹಿಡಿದವರಿಗೆ ಹೇಗೆ ಆಲೋಚನೆ ಹೋಗಬೇಕು ಹಾಗೇ ಹೋಗ್ತಾ ಇದೆ ನಾನ್ ಸ್ಟಾಪ್ ಆಗಿ. ಅದಕ್ಕೆ ನಾವು ಮತ್ತರು. ಮತ್ತರು ಅಂದರೆ ಹೆಂಡದಿಂದ ಮತ್ತರಲ್ಲ, ಈ ಸುತ್ತಿದ್ದವರಿಂದ ಮತ್ತರ. ಅಯ್ಯೋ, ಅವರ ಕಾರಣ, ಅವರ ಕಾರಣ ಅಲ್ಲ, ಹೆಂಡತಿ, ಮಕ್ಕಳು, ಗಂಡ, ಆ ಪದಾರ್ಥಗಳು ನಮಗೆ ಈ ಅಮಲು ಬರಲಿಕ್ಕೆ ಕಾರಣ ಅಲ್ಲ, ನಮ್ಮದೇ ಕರ್ಮ ಕಾರಣ. ಪಾಪ ಅವ್ರ ಪಾಡಿಗವರು ಅನ್ನ ಸಾರು ತಿಂದ್ಕೊಂಡು ಮನೆಯಲ್ಲಿರ್ತಾರೆ. ಇಲ್ಲ, ಭಾಗವತದಲ್ಲಿ ಎಲ್ಲ ಕಡೆ ಕೂಡ ನೋಡ್ರಿ, ಈ ಎಲ್ಲ ಸಂಸಾರಕ್ಕೆ, ದುಃಖಕ್ಕೆ ಕಾರಣ ಹೆಂಡತಿ ಮಕ್ಕಳು. ಪಾಪ ಅವ್ರ ಪಾಡಿಗವರು ಮುಖ ಇಟ್ಕೊಂಡು ನೋಡ್ತಿರ್ತಾರೆ, ಅಯ್ಯೋ ನಮ್ಮನ್ಯಾಗ ಬೈತೀರಾ, ನಮ್ಮ ಪಾಡು ನಾವಿದ್ದೀವಿ ಅಂತ. ಈ ವ್ಯಕ್ತಿಗಳಿಗೆ ಆ ಹೆಂಡತಿ ಮಕ್ಕಳು, ಗಂಡ ಮಕ್ಕಳ ಮೇಲೆ ವ್ಯಾಮೋಹ ಬರಲಿಕ್ಕೆ ಕಾರಣ ಅವರಲ್ಲ, ಇವರದೇ ಕರ್ಮ. ಇದರಿಂದಾಗಿ ಇವರಿಗೆ ಈ ರೋಗ ಪಡ್ಕೊಂಡಿದೆ, ಮೋಹ ರೋಗ ಪಡ್ಕೊಂಡಿದೆ. ಆ ರೋಗ ಹೋಗ್ಲಿಕ್ಕೆ ಆ ಹೆಂಡತಿ ಮಕ್ಕಳನ್ನ ಬಿಡೋದು ಕಾರಣ ಅಲ್ಲ, ಅದೌಷಧ ಅಲ್ಲ. ಪಾಪ ಅವರೇನ್ ಮಾಡ್ತಾರೆ,
ಮನೆ ಬಿಟ್ಟರೆ ರೋಗ ಹೋಗಲ್ಲ, ನಾಲ್ಕು ಗೋಡೆಯೇ ಮನೆ, ಅದು ಮಠದಲ್ಲೂ ಇರುತ್ತೆ. ಹಾಗಾದರೆ ಏನು ಮಾಡಬೇಕು? ಈ ಮೋಹ ನಮಗೆ ಒಳಗಿಂದ ಹುಟ್ಟಿ ಬಂದಿದೆ, ಅದು ಹೋಗಬೇಕಾದರೆ ಏನು ಮಾಡಬೇಕು? ಇನ್ನಷ್ಟು ಅಮಲು ಬರುವಂಥದ್ದು ಏನೋ ತಗೋಬೇಕು. ಹೋಮಿಯೋ ಸಿಸ್ಟಮ್ ಏನು ತಗೋಬೇಕು ಅಂದರೆ, ಈ ಎಲ್ಲದರ ಕುರಿತಾಗಿ ಮತ್ತು ಬಂದಿದೆಯಲ್ಲ, ಅಮಲು ಬಂದಿದೆಯಲ್ಲ, ಮತ್ತರಾಗಿದ್ದೇವಲ್ಲ, ಅದಕ್ಕಿಂತ ಜಾಸ್ತಿ ಮತ್ತು ಬಂದರೆ, ಮತ್ತು ಅಂದರೆ ಈ ಅಮಲು, ಇದು ಬಂದರೆ ಇದು ಬಿಟ್ಟು ಹೋಗುತ್ತೆ. ಯಾವುದ್ರ ಕುರಿತು ಬರುತ್ತೆ? ಇರೋದೇ ಇವಲ್ಲ ಅಂದರೆ ದೇವರಿದ್ದಾರಲ್ಲ, ದೇವರ ಕುರಿತಾಗಿ ಪ್ರ ಚೆನ್ನಾಗಿ ಮತ್ತಃ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾರು ದೇವರ ಹತ್ತಿರ ಹೋಗ್ತಾರೋ, ದೇವರನ್ನ ಹತ್ತುಕೊಳ್ತಾರೋ, ಅವರೇನಾಗ್ತಾರೆ? ಮತ್ತೋಭವತಿ, ಇದೇ ಶಬ್ದಗಳು, ಮತ್ತನಾಗಿ ಬಿಡುತ್ತಾನೆ. ಸ್ತಬ್ಧೋಭವತಿ ಅಂದರೆ ಈ ಸಂಸಾರದಿಂದ ದೂರ ಇದ್ಬಿಡುತ್ತಾನೆ. ಆತ್ಮಾರಾಮೋಭವತಿ, ಆ ಭಗವಂತನಲ್ಲೇ ಆರಾಮ ಆನಂದ ಪಡ್ತಾ ಇರ್ತಾನೆ. ಹಾಗಾದರೆ ಈ ಅಮಲು ಹೋಗಬೇಕಾದರೆ ದೇವರ ವಿಶೇಷ ಮೈ, ಈ ಮೈ ಮರೆತ, ಸರಿಯಾದ ಶಬ್ದ ಇಟ್ಕೊಳ್ಳೋಣ, ಸಂಸಾರ ಅಲ್ಲಿರತಕ್ಕಂಥ ವ್ಯಕ್ತಿಗಳು ಪದಾರ್ಥಗಳ ಬಗ್ಗೆ ನಮ್ಮೊಳಗಿರುವ ಕರ್ಮ ಕಾರಣವಾಗಿ ಅವರ ಮೇಲೆ ಮೈ ಮರೆತ ಬಂದಿದ್ದರೆ, ಈ ಮೈ ಪರಮತ್ತತ ಮೈ ಮರೆತ ಬಂದಿದ್ದರೆ, ಆ ಮೈ ಮರೆತ ಹೋಗಬೇಕಾದರೆ ದೇವರ ಕುರಿತಾದ ಮೈ ಮರೆತ ನಮ್ಮಲ್ಲಿ ಬಂದರೆ ಅಪ್ರಮತ್ತ, ಆ ಭಗವಂತನ ಕುರಿತು ಪ್ರಕೃಷ್ಟವಾಗಿ ಮತ್ತ ಮೈ ಮರೆತ, ಮೈ ಮರೆಯುವಿಕೆ ಬಂತ, ಈ ಹೋಗಿಬಿಡುತ್ತೆ ಸಂಸಾರದ ಬಗ್ಗೆ ಪ್ರಮತ್ತತೆ ಹೋಗಿಬಿಡುತ್ತೆ. ಅದಕ್ಕೆ ಅಪ್ರಮತ್ತ ಏಕ ಏಕಚಾರಿ ಅನಿಕೇತ ಅಪ್ರಮತ್ತ. ಹೌದಾ? ಎಲ್ಲ ಅಲ್ಲರಿ, ನೀವು ಎಲ್ಲ ಬಿಡಿಸ್ತಾ ಇದ್ರಿ ಈ ಅಕ್ಷರಗಳ ಆ ಆ ಅಂತ. ಅಲ್ಲೇನು ಹೇಳಿಲ್ಲ, ಮಾಮೂಲಾಗೇನು, ಏಕಚಾರಿ ಒಬ್ಬನಾಗಿರ್ಬೇಕು, ಅನಿಕೇತ ನಿಕೇತ ಅಂದ್ರೆ ಮನೆ, ಮನೆ ಇಲ್ಲದೆ ಇರಬೇಕು, ಅಪ್ರಮತ್ತ ಅಲರ್ಟ್ ಆಗಿರಬೇಕು, ಇಷ್ಟೇ ಅರ್ಥ. ನೀವು ಅನಿಕೇತ ಅಂದರೆ ದೇವರೇ ನಿಕೇತರಾಗಿರಬೇಕು, ಅಪ್ರಮತ್ತ ಅಂದರೆ ದೇವರ ಕುರಿತಾಗಿ ಮೈ ಮರೆತೇ ಇರಬೇಕು. ಇದೆಲ್ಲ ವಿಚಿತ್ರ ಅರ್ಥಗಳು. ಯಾರು ಹೇಳ್ತಾರೆ ಅಂದರೆ ಹೇಳ್ತಾರೆ, ಅದನ್ನು ಹೇಳ್ತಾರೆ. ಈ ಅರ್ಥ ಇರೋದೇ ಕೊನೆಯಲ್ಲಿ, ಗುಹಾಶಯ. ಹಾ, ಮಾಮೂಲಾಗಿ ಅದಕ್ಕೂ ಅರ್ಥ ಹೇಳ್ತಾರೆ. ಏನಂತ, ಮನೆ ಇಟ್ಕೋಬಾರ್ದು, ಎಲ್ಲಿರ್ಬೇಕು? ಗುಹೆಗಳಲ್ಲಿ ಮಲ್ಕೊಂಡಿರ್ಬೇಕು ಮುನಿಯಾದವ ಅಂದರು. ಅದಕ್ಕೆ ನಾವಂತ ಅರ್ಥಗಳು ಮಾಡುವ ಪ್ರಚಂಡ ಬುದ್ಧಿವಂತರು ಅಂತ ಸುಧೀಂದ್ರ ತೀರ್ಥರಿಗೆ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದಾರೆ, ಗುಹಾಶಯ ಅಂದರೆ ಗುಹಾಯಾಮ್, ಯಾವ ಗುಹೆಯಲ್ಲಿ? ಹೃತ್ ಕಮಲ ಮಧ್ಯೆ, ಈ ಹೃದಯ ಕಮಲ ಮಧ್ಯದಲ್ಲಿ, ಗೂಢಾಯಾಮ್ ಪರದೇವತಾಯಾಮ್, ಒಳಗೆ ಬಚ್ಚಿಟ್ಟುಕೊಂಡಿರತಕ್ಕಂಥ ಭಗವಂತ ಏನಿದ್ದಾನಲ್ಲ ಪರದೇವತಾ, ಅವನಲ್ಲಿ ಆಶಯ ಅಂತಃಕರಣಂ, ಯಾವನಲ್ಲಿ ಮನಸ್ಸು ಯಾರಿಟ್ಟಿರ್ತಾರೋ, ಅಂದರೆ ನಿರಂತರಂ ಭಗವದುಪಾಸನಾ ಪರಹ ಇತ್ಯರ್ಥ. ನಿರಂತರ ಭಗವತ ಉಪಾಸನಾ ಪರನಾಗಿರ್ತಾನೋ ಅವನೇನಾಗ್ತಾನೆ? ಅಪ್ರಮತ್ತನಾಗ್ತಾನೆ, ಅನಿಕೇತನಾಗ್ತಾನೆ, ಏಕಚಾರಿ ಆಗಿರ್ತಾನೆ ಅಂತ ಅರ್ಥ. ಅವಾಗೇನಾಗುತ್ತೆ? ಬೇರೆದು ಬಿಟ್ಟು ಹೋಗುತ್ತೆ, ಮನೆ ಮಠಗಳ ಮೇಲೆ ಮೋಹ ಬಿಟ್ಟು ಹೋಗುತ್ತೆ, ಎಲ್ಲ ಮೈ ಮರೆತ ಹೋಗಿಬಿಡುತ್ತೆ, ದೇವರಲ್ಲೇ ಮೈ ಮರೆತಿರ್ತಾನೆ. ಇಂಥವನನ್ನ ಏನಂತ ಕರಿಬೇಕು? ಮುನಿ ಅಂತ ಹೇಳ್ತಾರೆ. ಹಾ, ಇನ್ನ ಅಲಕ್ಷ್ಯಮಾಣ ಆಚಾರೈಹಿ, ಇಲ್ಲಿ ಬರ್ತಾ ಇದೆ. ಏನದು ಆಚಾರಗಳೇನಿವೆ? ಅಲಕ್ಷ್ಯಮಾಣ, ಅವುಗಳನ್ನು ನೋಡಲ್ಲ ಅಂದರೆ ಎಲ್ಲ ಆಚಾರ ಬಿಟ್ಬಿಟ್ಟಿರ್ತಾನೆ. ಹಾ, ಅವಧೂತರೊಂದು ಎಲ್ಲ ಆಚಾರ ಬಿಟ್ಟಿರ್ತಾರೆ, ಸುಮ್ಮನೆ ಕೂತಿರ್ತಾರೆ, ಅಲ್ಲೇ ಇರ್ತಾರಲ್ಲ ಅಂದರೆ ಇಲ್ಲ. ಹೊರಗೆ ಮಾಡುವ ಮೆಕ್ಯಾನಿಕಲ್ ಆದ ಆಚಾರ ಅಲ್ಲ, ಅದನ್ನೇ ಒಳಗೆ ಮಾಡ್ತಾ ಇರುತ್ತಾರೆ. ಒಳಗೆ ಸಂಧ್ಯೋಪಾಸನೆ ಮಾಡ್ತಿರ್ತಾರೆ, ತಂಬಿಗೆ ಥಾಲಿ ಒಳಗೆ ಕಲ್ಪನೆ ಮಾಡಿಕೊಂಡು ಅಲ್ಲೇ ಅರ್ಘ್ಯ ಎಲ್ಲ ಕೊಡ್ತಿರ್ತಾರೆ. ಅದು ಅವಧೂತರಿಗೆ. ಇಲ್ಲಿ ಅಲಕ್ಷ್ಯಮಾಣ ಆಚಾರೈಹಿ ಅಂದರೆ ಹೇಳ್ತಾ ಇದ್ದಾರೆ, ಏನು ವಿಶೇಷವಾದಂಥ ಆಚಾರಗಳೇನಿವೆ, ಹಾ ಅಲ್ಲೇ ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲಿ ಏನು ಈ ಆಚಾರ ವ್ಯವಹಾರಾದಿಗಳಿಗೆ ಏನು ಲಕ್ಷ್ಯ, ಲಕ್ಷ್ಯ ಅಂದರೆ ನಮ್ಮದು ನೋಡಿ, ನಮ್ಮ ಆಚಾರ ವ್ಯವಹಾರಗಳಿಗೆಲ್ಲ ಏನು ಪ್ರಧಾನ ಗುರಿ ಇರುತ್ತೆ, ನಮ್ಮ ಸಂತೋಷ ನೋಡಿ, ಅದೊಂದು ವಿಚಿತ್ರ ಇರುತ್ತೆ. ಇಷ್ಟು ತಂಬಿಗೆ ಇಷ್ಟು ಕೊಡ ಹಾಕಿದರೆ ನಮ್ಗೆ ತೃಪ್ತಿ, ಅದಕ್ಕೆ ಅಷ್ಟು ಕೊಡ ಹಾಕ್ಕೊಂತೀವಿ. ಇಷ್ಟು ಕೊಡ ಹಾಕಿದರೇನೆ ಮಡಿ ಅಂತ ಇವರಿಗೆ ಕಲ್ಪನೆ, ಅಷ್ಟು ಕೊಡ ಹಾಕಿದರೇನೆ ಮಡಿ ಅಂತ ಅವ್ರಿಗೆ ಕಲ್ಪನೆ. ಹೌದ್ ತಾನೆ, ಇವರು 100 ಕೊಡ ಸ್ನಾನ ಮಾಡುತ್ತಾರೆ, ಅವರು 3 ಕೊಡ ಸ್ನಾನ ಮಾಡುತ್ತಾರೆ. ಅವರು 100 ಕೊಡ ಹಾಕದಿದ್ರೆ ಮಡಿಯಲ್ಲ ಅಂದ್ಕೊಂತಾರೆ, ಇವರು 3 ಕೊಡ ಹಾಕಿದ್ರೆ ಸಾಕು ಮಡಿ ಅಂತ ಅಂದುಕೊಳ್ತಾರೆ. ಇವರು ಈ ಎಲ್ಲ ಆಚಾರಗಳಲ್ಲಿ, ನಾವು ಮಾಡುವ ಆಚಾರಗಳಲ್ಲಿ ಪ್ರಧಾನ ಎಲ್ಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಅದಕ್ಕೆ ನೋಡ್ತಿರ್ತೀವಲ್ಲ. ಅದಕ್ಕೆ ಹೇಳಿದ್ರು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, ಸೆಲ್ಫ್ ಭಗವಂತ ಅವನ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ರಿ. ಕರ್ಮಗಳನ್ನು ಮಾಡುವಾಗ ಕರ್ಮಗಳ ಗುರಿ ಏನಾಗಿರಬೇಕು, ಅವನ ತೃಪ್ತಿ. ನಾವು ಮಾಡಿದ ಕೆಲಸಕ್ಕೆ ನಮಗೆ ಸಂತೋಷ ಆದರೆ ಸಾಲದು, ಅವನು ಸಂತೋಷ ಪಡಬೇಕು. ಅಡಿಗೆ ಮಾಡಿರ್ತೀವಿ, ಬಂದಿರುತ್ತಾರೆ, ಹೌದು ಯಾರೋ ಬಂದಿರುತ್ತಾರೆ, ನಮಗೇನು ಅವರಿಗೆ ನಾನಾ ರೀತಿಯಾದ ಅಡಿಗೆ ಮಾಡಬೇಕು ಎಂಬ ಆಸೆ, ಹೌದಾ? ಗುರಿ ಏನು, ಅವರನ್ನು ಸಂತೋಷಗೊಳಿಸಬೇಕು ಎಂಬುದೇ ಗುರಿ, ಅದು ಬೇರೆ ಇಲ್ಲ, ಹೌದು. ಆದರೆ ಆ ಪದಾರ್ಥಗಳು ಹೇಗೆ ಮಾಡುತ್ತಾ ಇರ್ತೀವಿ ನಾವು, ಅಂದರೆ ನಮಗೆ ಯಾವುದು ಚೆನ್ನಾಗಿ ಇಷ್ಟವೋ ಅದು ಮಾಡಿ ಹಾಕ್ತೀವಿ ಅಲ್ವೇ. ಹಾಕಿ ಬಲವಂತವೂ ಮಾಡ್ತೀವಿ, ಇನ್ಸತ್ತಿನ್ನಿ ಇಂತಲ್ಪತ್ತಿನ್ನಿ. ಆದರೆ ಚೂರು ಟೆಕ್ನಿಕ್ ಇಟ್ಕೊಂಡ್ರೆ, ಆ ಯಾರನ್ನ ಕರೆದಿರ್ತೀವಲ್ಲ ಅವರಿಗೆ ಯಾವುದು ಬಹಳ ಇಷ್ಟ ಅಂತ ನೋಡಿ ಯಾವ ರೀತಿಯಲ್ಲಿ ಮಾಡಿದರೆ, ಯಾವ ರೀತಿಯಲ್ಲಿ ಆ ಪದಾರ್ಥವನ್ನು ಮಾಡಿದರೆ ಅವರಿಗಿಷ್ಟ ಅನ್ನೋದು ತಿಳ್ಕ. ಯಾಕೆ, ನಮ್ಮ ಗುರಿಯೇ ಅವರ ಸಂತೋಷ ಅಲ್ವೇ. ನಮ್ಮ ಪಾಡಿಗೆ ನಮ್ಮ ಮನೆಯಲ್ಲಿದ್ದಾಗ ನಮ್ಮ ಇಷ್ಟ ಪ್ರಕಾರ ತಿನ್ಬೋದು. ಒಂದು ಪದಾರ್ಥವನ್ನು ಹೇಗೆ ಮಾಡಬೇಕು, ಒಂದು ಪ್ರಾಸೆಸ್, ನಮ್ಮ ಇಷ್ಟ, ನಮ್ಮ ಸಂತೃಪ್ತಿ, ನಮ್ಮ ಇಷ್ಟ ಇರ್ಬೋದು, ಯಾರು ಬೇಡಮ್ಮಲ್ಲ. ಇನ್ನೊಬ್ಬರು ಬಂದಾಗ ಅವರ ಸಂತೋಷವೇ ನಮಗೆ ಗುರಿಯಾದಾಗ ಇದ್ರೆ, ಆವಾಗ ಹೇಗೆ ಮಾಡಬೇಕು, ಅವರಿಗಿಷ್ಟವಾದ ಪದಾರ್ಥ ಮಾಡಬೇಕು. ಅಲ್ಲೂ ಪ್ರಾಬ್ಲಮ್ ಬರುತ್ತೆ, ಅವರಿಗಿಷ್ಟವಾದ ಪದಾರ್ಥದ ಹೆಸರು ಗೊತ್ತು ನಮಗೆ, ಆದರೆ ಆ ಪದಾರ್ಥವನ್ನು ಮಾಡುವ ಕ್ರಮ ಅವರಂತೆ ಮಾಡಲ್ಲ, ನಾವು ಬೇರೆಯೇ ಮಾಡ್ತೀವಿ. ಅವಾಗ ಏನಾಗುತ್ತೆ, ಟೇಸ್ಟೇ ಬೇರೆ, ಹೆಸರೇನೋ ಅವರಿಗಿಷ್ಟವಾದ ಪದಾರ್ಥ, ಹೆಸರೇನೋ ಅವರಿಗಿಷ್ಟವಾದ ಪದಾರ್ಥ ಹಾಕಿದರೆ ತಿಂಬೋದೇ ಇಲ್ಲ ಅವರು. ಯಾಕ್ರಿ ತಿಂತಾ ಇಲ್ಲ, ನೀವು ನಿಮ್ಗಿಷ್ಟವಾದ್ದೇ ಮಾಡಿದವಲ್ಲ ಅಂತವರು. ಇವರು ನೋಡಿದರೆ ಹೆಸರೇನೋ ನನಗಿಷ್ಟವಾದ ಪದಾರ್ಥ, ಪ್ರಾಸೆಸ್ ಎಲ್ಲ ಡಿಫರೆಂಟ್ ಆಗಿದೆ, ಟೇಸ್ಟೇ ಡಿಫರೆಂಟ್ ಆಗಿದೆ, ಆದ ಕಾರಣ ನಾನು ಹೇಗೆ ತಿನ್ನಲಿ ಇದನ್ನು ಅಂತ ಅಲ್ಲೇ ಫ್ರಿಕ್ಷನ್. ಅವಾಗ ಏನು ಮಾಡಬೇಕು ನಾವು, ಅವರಿಗಿಷ್ಟವಾದ ಪದಾರ್ಥ ಅವರಿಗಿಷ್ಟವಾದ ಕ್ರಮದಲ್ಲಿ ಹೇಗೆ ತಯಾರು ಮಾಡ್ತಾರೋ ತಿಳ್ಕೊಂಡು ಅದೇ ಥರ ಮಾಡಿ ಹಾಕಿದರೆ ನಾವು ಬಲವಂತ ಮಾಡಲೇಬೇಕಾಗಿಲ್ಲ, ಬಟ್ಲೇ ಖಾಲಿ ಮಾಡ್ತಾರವರು, ಹೌದಲ್ವೇ?
ಇದು ಟೆಕ್ನಿಕ್. ಈಗ ನಾವು ಎಲ್ಲ ಆಚಾರಗಳೆಲ್ಲ ಮಾಡ್ತಿದ್ದೀವಲ್ಲ, ಇದರ ಗುರಿ ಏನು? ದೇವರು ಪ್ರೀತರಾಗ್ಲಿ ಅಂತ. ದೇವರು ಪ್ರೀತರಾಗಬೇಕಾದರೆ ನಮ್ಮ ಆಚಾರ ಮಾಡುವುದರಲ್ಲಿ ಆ ಮಾಡುವುದು ನಮ್ಮ ತೃಪ್ತಿಗೆ ಗುರಿಯಾಗಿರಬೇಕಾ? ನಾನು ಹೀಗೆ ಮಾಡಿದೆ ಖುಷಿ ಆಯಿತು, ಅದು ಗುರಿಯಾಗಿರಬೇಕಾ? ದೇವರ ತೃಪ್ತಿ ಗುರಿಯಾಗಿರಬೇಕಾ? ದೇವರ ತೃಪ್ತಿ ಗುರಿಯಾಗಿರಬೇಕು, ಹೌದಲ್ವೋ? ಹಾಗಾದರೆ ಏನಿರಬೇಕು? ಅಲಕ್ಷಮಾಣ, ಅಲ್ಲೂ ಅಷ್ಟೆ, ಅಲಕ್ಷಮಾಣ ಆಚಾರೈಹಿ ಎಂದರೆ ಈ ಆಚಾರ ವ್ಯವಹಾರಗಳೇನೇ ಏನೇನಿವೆ ಇದರಲ್ಲಿ ಅದು ಮಾಡಿದ್ದಕ್ಕೆ ಇಲ್ಲಿ ಹೇಳೋ ಇದು ಉದ್ದೇಶ. ಇದು ಮಾಡಿದರೆ ಈ ಫಲ, ಇದು ಮಾಡಿದರೆ ಈ ಫಲ ಅಂತ ಆ ಫಲಗಳ ಉದ್ದೇಶವಾಗಿ ಆಚಾರ ಮಾಡಬೇಡಿ. ನಂತರ ಫಲ ಉದ್ದೇಶ ಇಲ್ಲದಿದ್ದರೂ ಮಾಡೋ ಕಾರಣಕ್ಕೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡಬೇಡಿ. ಹಾಗಾದರೆ ಈ ಕರ್ಮಗಳು ಯಾರಿಗೋಸ್ಕರ ಮಾಡಬೇಕು? ಆ ಭಗವಂತನ ಲಕ್ಷ್ಯಮಾಣ, ಅವನನ್ನ ನೋಡುತ್ತಾ ಅವನ ಪ್ರೀತಿಗಾಗಿ ಮಾಡಿ. ಎಷ್ಟು ಚೆನ್ನಾಗಿದೆ! ವೇದವ್ಯಾಸರ ಶಬ್ದಗಳು ಒಳಗೊಳಗೆ ಒಳಗೊಳಗೆ ಅರ್ಥಮಯ. ಅಂದರೆ ಅರ್ಥೇನಿ? ಆಚಾರಗಳೆಲ್ಲ ದೇವರ ತೃಪ್ತಿಗಾಗಿ ಮಾಡಬೇಕು ಅಂದರೆ ನೋಡಿ, ಯಾವುದೋ ಒಂದು ಪದಾರ್ಥ ಅದನ್ನು ತಯಾರು ಮಾಡಬೇಕು. ಅವರಿಗಿಷ್ಟವಾದ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದೀವಿ ನಾವು, ಹೌದಲು? ಅವರು ಯಾವ ಕ್ರಮ ಇದೆ ಆ ಕ್ರಮ, ಅದು ಚೆನ್ನಾಗಿಲ್ಲೋ? ಹಾಗಾದರೆ ನಾವು ಮಾಡುವ ಕ್ರಮಗಳಲ್ಲಿ ದೇವರಿಗೆ ಯಾವುದು ಇಷ್ಟವೋ ಆ ಕ್ರಮದಲ್ಲಿ ಮಾಡಬೇಕು. ಯಾವ ಕ್ರಮದಲ್ಲಿ ಮಾಡಬೇಕು ಅಂದರೆ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನದಿಂದ ಮಾಡಿದರೆ ದೇವರಿಗಿಷ್ಟ, ಹೌದು? ನಾನು ಅಸ್ವತಂತ್ರ, ಅವ ಸ್ವತಂತ್ರ, ನಾನಾಗಿ ಏನು ಮಾಡಲಾರೆ, ಅವ ಮಾಡಿ ಮಾಡಿಸಿದ್ದನ್ನು ನಾನು ಮಾಡುತ್ತಾ ಇದ್ದೇನೆ ಅಂತ ಅನುಸಂಧಾನದಿಂದ ಮಾಡೋದು ಆ ಕರ್ಮದ ಪ್ರಧಾನ ಲಕ್ಷಣ ಆಗಿರಬೇಕು ದೇವರ ಪ್ರೀತರಾಗಲಿಕ್ಕೆ, ಹೌದಾ? ನಂತರ ಆ ಕರ್ಮ ಮಾಡಿದಾಗ ಆ ಪದಾರ್ಥಗಳಲ್ಲಿ, ಆ ಕ್ರಿಯೆಗಳಲ್ಲಿ, ಆ ಮಾತುಗಳಲ್ಲಿ, ಮಂತ್ರಗಳಲ್ಲಿ, ತಂತ್ರಗಳಲ್ಲಿ ಹುಟ್ಟಿದ ಭಗವದ್ ರೂಪಗಳನ್ನು ಬಿಂಬನಿಗೆ ಐಕ್ಯ ಚಿಂತನೆ ಮಾಡೋದು ಕರ್ಮದ ಉದ್ದೇಶ ಆಗಿರಬೇಕು. ಆ ಐಕ್ಯ ಚಿಂತನೆಯೇ ಫಟ್ ಹೊಟ್ಟೋಗಿರುತ್ತೆ. ದೇವರ ಮುಂದೆ ಎಲ್ಲ ಪದಾರ್ಥ ಇಟ್ಟದ್ದೇ ಇಟ್ಟದ್ದೇ, ಶಂಖದಿಂದ ನೀರು ಹಾಕ್ಕೊಂಡು ಸುತ್ತು ಕಟ್ಟಿದ್ದೇ ಕಟ್ಟಿದ್ದೇ, ಗೋವಿಂದ ಅಂದಿದ್ದೆ ಅಂದಿದ್ದೆ. ಅವನಿಗೆ ಏನು ಸೇರ್ತಾ ಇದೆ, ಏನು ಹೋಗ್ತಾ ಇದೆ ಎಚ್ಚರವೇ ಇಲ್ಲ. ಈ ಹುಳಿ ತಿನ್ನು, ಸಾರು ತಿನ್ನು, ಇದು ತಿನ್ನು ಅಂತ ನಾವೇ ಜ್ಞಾನಿಗಳು ಹೇಳುತ್ತಾರೆ, ಸ್ವಾಮಿ ಹುಳಿ ಸಾರು ಎಲ್ಲ ಮಾಡಿದ್ದಾರೆ, ಈ ರೂಪಗಳು ನಿನಗರ್ಪಿತ ಅಂತ ಹೇಳ್ತಾರೆ. ನಾವು ಹುಳಿ ಸಾರೇ ತಿನ್ನು ಅಂತ ಹೇಳ್ತೀವಿ, ಅವನು ತಿಂಬೋದೇ ಇಲ್ಲ, ಆ ಬಟ್ಲು ಸಾರು ಅಲ್ಲೇ ಕೂತಿರುತ್ತೆ. ಅರೆ, ಕರ್ಮ ಆಚಾರ ಏನು ಮಾಡ್ತೀವಲ್ಲ ಅದರಲ್ಲಿ ಅವನನ್ನೇ ಗುರಿಯಾಗಿಟ್ಟುಕೊಂಡಿರಬೇಕು. ಮಾಡುವ ಕರ್ಮಗಳಲ್ಲಿ ಅವನನ್ನು ನೋಡಬೇಕು, ಪದಾರ್ಥಗಳಲ್ಲಿ ಅವನನ್ನು ನೋಡಬೇಕು, ಕ್ರಮಗಳಲ್ಲಿ ಅವನನ್ನು ನೋಡಬೇಕು, ಮಂತ್ರದಲ್ಲಿ ಅವನನ್ನು ನೋಡಬೇಕು, ಆಲೋಚನೆಯಲ್ಲಿ ನೋಡಬೇಕು, ಇಂದ್ರಿಯಗಳ ವ್ಯಾಪಾರದಲ್ಲಿ ಅವನು ಬರುವುದನ್ನು ಚಿಂತನೆ ಮಾಡಬೇಕು. ಅವನನ್ನು ಅವನಿಗೆ ಐಕ್ಯ ಚಿಂತನೆ ಮಾಡುವುದೇ ಅಲಕ್ಷ್ಯ. ಅಲಕ್ಷಮಾಣ, ಲಕ್ಷಮಾಣ ಅಂದರೆ ಗುರಿಯಾಗಿಟ್ಕೊಂಡಿದ್ದಾನೆ. ಯಾವುದನ್ನ? ದೇವರನ್ನೇ ಗುರಿಯಾಗಿಟ್ಟುಕೊಂಡ ಆಚಾರ ಉಳ್ಳವನಾಗಿರಬೇಕು ಮುನಿಯಾದವ. ಅಲಕ್ಷಮಾಣ ಆಚಾರೈಹಿ ಅಂದರೆ ಬೇರೆ ಒಂದು ವಿಶೇಷವಾಗಿರತಕ್ಕಂಥ ಫಲಗಳು, ಪುಣ್ಯಗಳು ಏನಿದೆ ಅದರ ಕುರಿತು ಆಲೋಚನೆ ಮಾಡಬಾರದು. ಅವಾಗ ಹೇಳ್ತಾರೆ, ಅಲ್ಲ ಪುಣ್ಯಗಳ ಕುರಿತು ಆಲೋಚನೆ ಮಾಡಬಾರ್ದು, ಇಷ್ಟು ಪುಣ್ಯ ಅಷ್ಟು ಪುಣ್ಯ ಅಂತ ಲೆಕ್ಕ ಹಾಕ್ತಾರಲ್ಲ ಅಂದರೆ, ಹೇಳ್ತಾರೆ ಪುಣ್ಯನಾಮಕ ಭಗವಂತನ ಪ್ರಾಪ್ತಿಯೇ ಪುಣ್ಯ. ಅವನು ಸಿಗ್ತಾರೆ ಅಂತ ನಾವು ಚಿಂತನೆ ಮಾಡಿ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ ಎಂಬುದು ಲೆಕ್ಕ ಇಲ್ಲ. ಈ ಪುಣ್ಯ ಆ ಪುಣ್ಯ ಅಂತ ಇಷ್ಟೇ ಲೆಕ್ಕ ಹಾಕಿದರೆ ಅಷ್ಟೇ ಬರುತ್ತೆ. ಅದೇ ಕೆಲಸ ಮಾಡುವಾಗ ಅವ ಬೇಕು ಅಂದರೆ
ಲೆಕ್ಕವಿಲ್ಲದ ಪುಣ್ಯ ಬರುತ್ತೆ, ಅದನ್ನೇ ಹೇಳಿದರು. ಅಲಕ್ಷಮಾಣ ಆಚಾರೈಹಿ ಮುನಿಹಿ, ಈ ಲಕ್ಷಣಗಳೆಲ್ಲ ಇದ್ದರೆ ಬೆಂಗಳೂರಲ್ಲೇ ನಿಮ್ಮ ಮನೆಯಲ್ಲಿದ್ದರೂ ನಿಮ್ಮನ್ನ ಮುನಿ ಅಂತ ಕರೀತಾರೆ. ಮುನಿಹಿ ಏಕಃ, ಏಕಃ ಅಂದರೆ ಭಗವಂತನನ್ನೇ ಆಶ್ರಯ ಮಾಡಿದವ, ಒಬ್ಬನೇ ಇದ್ದಾನೆ ಅಂದರೆ ಒಬ್ಬನೇ ಇದ್ದಾನೆ ಎಂದ ಅರ್ಥ ಏನು ಅಂದರೆ ಬೇರೆ ಯಾರೂ ಇಲ್ಲ ಅಂತ ಅರ್ಥ. ಬೇರೆ ಯಾರೂ ಇಲ್ಲ ಅಂದರೆ ದೇವರಿದ್ದಾರೆ ಅಂತ ಅರ್ಥ. ಏಕಃ ಅಲ್ಪತೋಷಣ ಅಂದರು, ಅಲ್ಪೇನ ಅಶನಾದಿನ ತೋಷಣಂ ತೃಪ್ತಿ. ಇಲ್ಲಿ ಹೇಳ್ತಾ ಇದ್ದಾರೆ ಏನು ಸ್ವಲ್ಪ ಸಿಕ್ಕರೂ ತೃಪ್ತನಾಗಿರ್ತಾನೆ, ಅಲ್ಪತೋಷಣ. ಇಲ್ಲಿ ಹೇಳಿದ್ರು ಏನು ಆಹಾರಾದಿಗಳು ಸಿಗುತ್ತಲ್ಲ, ಇಷ್ಟೇ ಆಹಾರ ಸಿಗಬೇಕು, ಇಲ್ಲದಿದ್ದರೆ ಅಯ್ಯೋ ಅಂತ ಮಿಡುಕೋದು ಇರಲ್ಲ, ಎಷ್ಟು ಆಹಾರ ಸಿಕ್ಕರೂ ಸಂತೋಷವಾಗಿರುತ್ತಾನೆ. ಇದು ಸ್ವಲ್ಪ ಕಷ್ಟ ಅಲ್ವೇ, ನಮಗೆ ಹೊಟ್ಟೆ ತುಂಬ ತಿಂದು ಅಭ್ಯಾಸ, ಹೊಟ್ಟೆ ತುಂಬ ತಿಂದು ಅಭ್ಯಾಸ. ಅದಕ್ಕೆ ಚೂರು ಕಡಿಮೆ ಆದ ಕೂಡಲೇ ಏನೋ ಕಳ್ಕೊಂಡಂತೆ ಇರುತ್ತೆ ಅಲ್ವಾ. ನಾವು ಮೊದಲಿಂದಲೂ ಅದಕ್ಕೆ ನೋಡಿ ಈ ಬಟ್ಟೆ ಸೆಲೆಕ್ಷನ್ ಮಾಡ್ತಿರ್ತಾರೆ, ಆ ಬಟ್ಟೆ ಸೆಲೆಕ್ಷನ್ ಮಾಡುವಾಗ ಹೇಗೆ ಮಾಡಬೇಕು ಹೇಳ್ತಾರೆ, ನಮ್ಮ ಕಣ್ಣಿಗೆ ಯಾವುದು ಚೆನ್ನಾಗಿರುತ್ತೋ ಆ ಬಟ್ಟೆ ಬೇಡ ಅಂದರು. ಮತ್ತಿನ್ನಾವ್ ತಗೋಬೇಕು, ಮೈಗೆ ಮೈ ಬಣ್ಣಕ್ಕೆ ಯಾವುದು ಸೂಟ್ ಆಗುತ್ತೋ ಆ ಬಟ್ಟೆ ತಗೊಂಡ್ರೆ ನಾವು ಚಂದ ಕಾಣ್ತೀವಿ, ಹೌದಲ್ವೋ. ಅದಲ್ಲದೆ ಕಣ್ಣಿಗೆ ಬೇಕಾದ ಬಟ್ಟೆ ತಗೊಂಡ್ರೆ ಮೈ ಮೇಲೆ ಹಾಕ್ಕೊಂಡ್ರೆ ವಿಚಿತ್ರವಾಗಿರ್ತೀರಿ, ಅದು ಬಟ್ಟೆ ಸೆಲೆಕ್ಷನ್ ಅಲ್ಲಿ. ಅದಕ್ಕೆ ಹೇಳ್ತಾರೆ ಆಹಾರ ಸೆಲೆಕ್ಷನ್, ಇಷ್ಟು ತಿನ್ನಬೇಕು ಅಂದರೆ ಹೇಗೆ, ಆನ್ ವಾಟ್ ಬೇಸಿಸ್ ಅಂದರೆ ಹೊಟ್ಟೆ ತುಂಬ ತಿಂದು ಅದರಿಂದ ತೃಪ್ತಿ ಪಡೆಯೋದೇ ಬೇಸಿಸ್ ಅಂತೀರಾ, ದುಃಖ ಕಟ್ಟಿಟ್ಟ ಬುತ್ತಿ ಅಂದರು. ಯಾಕೆ ಅನಾರೋಗ್ಯವೂ ಬರುತ್ತೆ, ಎರಡನೆಯದು ಅಷ್ಟು ಸಿಗದೇ ಇದ್ದಾಗ ದುಃಖ ಶುರುವಾಗುತ್ತೆ. ಮತ್ತು ಹೇಗಿದನ್ನು ಮಾಡಬೇಕು, ಈಗಿನ ಡಯಟಿಷಿಯನ್ಸ್ ಎಲ್ಲ ಹೇಳ್ತಾ ಇರ್ತಾರೆ ನೋಡಿ, ಏನು ಎಷ್ಟು ಚೆನ್ನಾಗಿದೆ, ಇಲ್ಲಿ ಹೇಳ್ತಾರೆ ಅಲ್ಲಿ ಯಾರು ಈ ಪ್ರವಚನ ನಡೆಯುವಾಗ ಪ್ರಶ್ನೆಗಳೆಲ್ಲ ಹಾಕ್ತಾ ಇದ್ದಾರೆ, ಪಾಪ ಅವರಿಗೆ ಆಲೋಚನೆ ಬರ್ತಾ ಇಲ್ಲ, ಅವರ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡ್ತಾ ಕೂತರೆ ಇನ್ನು ಪ್ರವಚನ ಎಲ್ಲಿ ನಡೆಯುತ್ತೆ, ನನ್ನ ಮೈಂಡ್ ಎಲ್ಲ ಡೈವರ್ಟ್ ಆಗುತ್ತೆ, ಆ ಆಲೋಚನೆ ಅವರಿಗೆ ಬರ್ತಾ ಇಲ್ಲ. ಪಾಪ ಮಿಕ್ಕವರು ಅವರಿಗೆ ಉತ್ತರ ಕೊಡಿ, ಪ್ರವಚನ ಮಾಡುವಾಗ ಈ ಥರ ಪ್ರಶ್ನೆಗಳು ಹಾಕಬೇಡಿ, ಆಚಾರ್ಯರನ್ನ ಅಥವಾ ಯಾರನ್ನಾದರೂ ಬೇರೆ ಪ್ರಶ್ನೆ ಹಾಕಿದರೆ ಮತ್ತು ಕೊಡ್ತಾರೆ ಅಂತ ಹೇಳ್ತಾರಲ್ವ. ಈ ರೀತಿಯಾಗಿ ಪ್ರವಚನ ಕಾಲಕ್ಕೆ ಪ್ರಶ್ನೆಗಳು ಬೇಡ. ಸರಿ, ಏನೋ ಹೇಳ್ತಾ ಇದ್ದೆ, ಆಹಾರದಲ್ಲೂ ಈ ಮೈಂಡ್ ಡೈವರ್ಟ್ ಆಗಿಬಿಡುತ್ತೆ, ಸ್ಟ್ರೀಮಿಂದ ಹೊರಟು ಹೋಗುತ್ತೆ. ಸರಿ, ಆಹಾರ ಎಷ್ಟಿರಬೇಕು, ಶಾಸ್ತ್ರ ಬೇಡಪ್ಪ, ಡಯಟಿಷಿಯನ್ಸ್ ಅನ್ನು ಕೇಳಿದರೆ ಹೇಳ್ತಾರೆ, ಅವ್ರನ್ನ ಕೇಳಿ ನಾನು ಎಷ್ಟು ತಿನ್ನಬೇಕು ಏನು ಮಾಡಬೇಕು ಅಂತ ನೀವು ಕೇಳಿ, ಅವ್ರು ಏನು ಉತ್ತರ ಕೊಡ್ತಾರೆ. ಫಸ್ಟ್ ಅವ್ರು ಕೇಳೋ ಕ್ವಶನ್ ಏನು ಗೊತ್ತಾ, ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಏನು ಅಂತ ಕೇಳ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟಿ ಏನು ಅಂತ ಕೇಳ್ತಾರೆ. ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಗೆ ತಕ್ಕಂತೆ ಕ್ಯಾಲೋರೀಸ್ ಡಿಸೈಡ್ ಮಾಡ್ತಾರೆ. ಯಾಕೆ, ಹೆಚ್ಚಿಗೆ ಕ್ಯಾಲೋರಿ ತಗೊಂಡ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದಿದ್ದರೆ ಅದು ಬರ್ನ್ ಆಗಲ್ಲ,
ಇಟ್ ವಿಲ್ ಟರ್ನ್ ಇನ್ ಟು ಫ್ಯಾಟ್ ಆಟೋಮ್ಯಾಟಿಕಲಿ. ಅವರು ಆಲೋಚನೆ ಮಾಡ್ತಾರೆ, ಅದೇನು ಮಾಡ್ತಾರೆ, ಸೊ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಪ್ರಕಾರ ಎಷ್ಟು ಕ್ಯಾಲೋರಿ ಬೇಕು, ಆ ಎಷ್ಟು ಕ್ಯಾಲೋರಿ ಬೇಕು ಅಂತ ಹೇಳಿದಾಗ ಅಷ್ಟು ಕ್ಯಾಲೋರಿಗೆ ಬ್ಯಾಲೆನ್ಸ್ಡ್ ಡಯಟ್ ಕೊಡ್ತಾರೆ. ಏನು, ಕಾರ್ಬೋಹೈಡ್ರೇಟ್ಸು ಇರಬೇಕು, ಫ್ಯಾಟ್ ಕಾಂಟೆಂಟು ಚೂರು ಇರಬೇಕು, ವಿಟಮಿನ್ಸು ಇರಬೇಕು, ಎಲ್ಲ ಸೇರಿ ಒಂದು ನಿಮಗೆ ಬೇಕಾಗಿರತಕ್ಕಂಥ ಫುಡ್ ಇದು ತಿನ್ನಿ, ಈ ಈ ಹೊತ್ತಿಗೆ ಇದು ತಿನ್ನಿ ಅಂತ ಲಿಸ್ಟ್ ಕೊಡ್ತಾರ? ಅವ್ರು ಸುಮ್ಮನೆ ಕೊಡಲ್ಲ, ದೇರ್ ಇಸ್ ಎ ಬೇಸಿಸ್. ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಡಿಪೆಂಡೆನ್ಸ್ ಅಷ್ಟೇ ಅಲ್ಲ, ಬರೀ ಫಿಸಿಕಲ್ ಆಕ್ಟಿವಿಟಿ ಮಾತ್ರ ಅಲ್ಲ, ನಿಮ್ಮ ರೋಗಗಳನ್ನು ಕೌಂಟ್ ಮಾಡ್ತಾ ಬರ್ತಾರೆ, ರೋಗಗಳನ್ನು ಕೌಂಟ್ ಮಾಡ್ತಾರೆ. ಇಂತಿಂಥ ರೋಗಗಳಿದ್ದ ಕಾಲಕ್ಕೆ ಇಷ್ಟಿಷ್ಟು ನಿಮಗೆ ಕ್ಯಾಲ್ರಿ ಬೇಕು ಅಂತ. ಇವೆಲ್ಲ ನೋಡಿಕೊಂಡಾಗ ವಿಶೇಷವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಪ್ರಕಾರ ಅವರು ನಿಮಗೆ ಇಷ್ಟು ಅಂತ ಫುಡ್ ಕೊಟ್ಟಾಗ ಅದನ್ನು ನೀವಿಟ್ಟುಕೊಂಡು ತಿಂತಾ ಇದ್ರೆ ಅದಕ್ಕಿಂತ ಮೊದಲು ನೀವು ಏನು ತಿನ್ನುವಾಗ ಹೊಟ್ಟೆ ತುಂಬೋದೇ ಗುರಿಯಾಗಿತ್ತಲ್ಲ, ಆ ತೃಪ್ತಿ ಬರ್ತಿತ್ತಲ್ಲ, ಆ ತೃಪ್ತಿ ಈ ಬ್ಯಾಲೆನ್ಸ್ಡ್ ಡಯಟ್ ರೇಡಿಯೇಷನ್ ಕೊಟ್ಟಿರ್ತಕ್ಕಂಥ ಡಯಟ್ ಕೊಟ್ಟಿದ್ದಾರಲ್ಲ, ಅದರಿಂದ ಆ ತೃಪ್ತಿ ಸಿಗಲ್ಲ, ಹೊಟ್ಟೆ ಖಾಲಿಯೇ ಇರುತ್ತೆ. ಯಾಕೆ, ನಿಮ್ಮ ಆಕ್ಟಿವಿಟಿಗೆ ತಕ್ಕಂತೆ ಸ್ವಲ್ಪ ಕೊಡ್ತಾರೆ. ಜಾಸ್ತಿ ಆಕ್ಟಿವಿಟಿ ಇದ್ದರೆ ಹೊಟ್ಟೆ ತುಂಬ ತಿನ್ಬೋದು, ಆಕ್ಟಿವಿಟಿ ಇಲ್ಲ ಕಮ್ಮಿ ತಿನ್ನಬೇಕು, ಹೌದಲ್ವೇ? ಅದನ್ನೇ ಶಾಸ್ತ್ರ ಹೇಳ್ತಾ ಬರ್ತಾ ಇದೆ. ಇಂತಿಂಥವರು ಇಷ್ಟಿಷ್ಟಾಹಾರ ತಗೊಂಡರೆ ನಿಮ್ಮ ಸಾಧನೆಗೆ ಅಡ್ಡಿ ಇಲ್ಲ. ಅದೆಷ್ಟಿರುತ್ತೆ ಸರಿಯಾಗಿ ಅಂದರೆ, ಹೊಟ್ಟೆ ತುಂಬ ತಿನ್ನುವಷ್ಟು ಆಹಾರ ವಿಧಾನ ಯಾರಿಗೂ ಮಾಡಿರಲ್ಲ, ಸ್ವಲ್ಪ ಕರೆಕ್ಟಾಗಿರುತ್ತದು. ಅಷ್ಟು ತಿಂದ ಅಭ್ಯಾಸ ಆದವನಿಗೆ ಜಾಸ್ತಿ ಬೇಕು ಅಂತಿರಲ್ಲ, ಅಷ್ಟು ಸಿಕ್ಕರೆ ಸಾಕು. ಕರೆಕ್ಟಾಗಿ ನಿಮ್ಗೆ ಎಕ್ಸಾಂಪಲ್ ಕೊಡಬೇಕಾದ್ರೆ, ಈ ಆಫೀಸ್ಗೆ ಹೋಗ್ತಿರ್ತಾರೆ, ಆಫೀಸ್ಗಳಿಗೆ ಹೋಗ್ತಾ ಇರ್ತಾರೆ, ಆ ಹೋಗುವವರಿಗೆ ಮಧ್ಯಾಹ್ನದ ಹೊತ್ತು ಬೆಳಿಗ್ಗೆ ಒಂದು ಟಿಫಿನ್ ತಿಂದು ಹೋಗ್ತಾರೆ, ಸ್ವಲ್ಪ ಮಧ್ಯಾಹ್ನ ಒಂದು ಬಾಕ್ಸ್ ಅಲ್ಲಿ ತಗೊಂಡು ಹೋಗ್ತಾರೆ. ಯಾಕೆ, ದೊಡ್ಡ ಕ್ಯಾರಿಯರ್ ತಗೊಂಡು ಹೋದ್ರೆ ಚೆನ್ನಾಗಿರಲ್ಲ, ಎಲ್ಲರೂ ನಗ್ತಾರೆ ಅಂತ ಹೇಳಿ. ಇಲ್ಲ, ನಾವು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಕಾಲಕ್ಕೆ ಒಬ್ರು ಬರ್ತಾ ಇದ್ರು, ಫೋರ್ಮನ್ ಅವರು, ಅವರು ದೊಡ್ಡದು ಕ್ಯಾರಿಯರ್, ಎಷ್ಟು ಒಂದು 6 ಪಾತ್ರೆ ಇರುವಂತಹ ಕ್ಯಾರಿಯರು ಅವ್ರು ತಂದುಕೊಂಡು ಲಕ್ಷಣವಾಗಿ ಸ್ವೀಕಾರ ಮಾಡ್ತಾ ಇದ್ರು ಮಧ್ಯಾಹ್ನ. ಅವರು ಯಾವ ರೀತಿ ಯಾರನ್ನ ಕೇರ್ ಮಾಡ್ತಾ ಇದ್ದಿಲ್ಲ. ಅದು ಈಗ ಏನು, ಅಯ್ಯೋ ಏನ್ ಬೈಕೊಂತಾರೆ, ಛೇ ಚೆನ್ನಾಗಿರಲ್ಲ ಅಂಥೇಳಿ ಇಷ್ಟೇ ಬಾಕ್ಸಲ್ಲಿ ತಗೊಂಡು ಹೋಗ್ತಾರೆ. ಹೌದಾ, ಆ ತಗೊಂಡು ಹೋದ ಕಾಲಕ್ಕೆ ಆ ಪಕ್ಕದವ್ರು ಕೂತಿರ್ತಾರೆ, ಕೊಡದ ಚೆನ್ನಾಗಿರಲ್ಲ ಅಂತ, ಆದ್ರೆ ಸ್ವಲ್ಪ ಕೊಟ್ಟು ಇಷ್ಟೇ ಉಳಿಯುತ್ತೆ ಅವರಿಗೆ. ಆ ತಿಂದು 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 ಅಭ್ಯಾಸ ಆಗಿ ಹೊಟ್ಟೆ ಅಷ್ಟಕ್ಕೆ ಸೆಟ್ ಆಗಿರುತ್ತೆ. ಹೌದಾ, ಅಂಥವರು ಹಾಲಿಡೇ ದಿವಸ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಹೆಂಡತಿ ಯಾರು ಇದ್ರೆ ಅವರು ಚೆನ್ನಾಗಿ ಮಾಡಿ ಹಾಕಿದರೆ ತಿನ್ನಲಾರದೆ ಒದ್ದಾಡ್ತಿರ್ತಾರೆ. ಯಾಕೆ, ಹೊಟ್ಟೆ ಅಷ್ಟಕ್ಕೆ ಸೆಟ್ ಆಗಿರುತ್ತೆ, ಹೌದಲ್ವಾ? ಅದನ್ನೇ ಹೇಳ್ತಾ ಇದ್ದಾರೆ. ಅಲ್ಪತೋಷಣ ಅಂದರೆ ತನ್ನ ಸಾಧನೆಗೆ ಎಷ್ಟು ಸ್ವಲ್ಪ ತಿಂದರೆ ಸಾಕು, ಅದಕ್ಕೆ ಮೊದಲಿಂದ ಫಿಕ್ಸ್ ಆಗಿ ಹೊಟ್ಟೆಯನ್ನು ಅಷ್ಟೇ ಸೆಟ್ ಮಾಡಿಕೊಂಡ್ರೆ ಅವನಿಗೆ ಹೆಚ್ಚು ಸಿಗದೇ ಇರುವಾಗ ಬರುವ ದುಃಖ ಎಂಬುದು ಅವನಿಗಿರಲ್ಲ, ಹೆಚ್ಚು ಸಿಗದೇ ಇರುವಾಗ ಬರುವ ದುಃಖ ಅವನಿಗಿರಲ್ಲ ಅಂತ ಹೇಳ್ತಾ, ಈ ಅಲ್ಪತೋಷಣ ಎಂಬುದಕ್ಕೆ ಆಧ್ಯಾತ್ಮಿಕ ಅರ್ಥ ಬೇರೆ ಇದೆ, ಅದನ್ನು ಹೇಳಲಿಕ್ಕೆ ನಾಳೆ ನೋಡೋಣ ಎಂಬಲ್ಲಿ ಶ್ರೀಕೃಷ್ಣ ಅರ್ಪಣಮಸ್ತು.